ஸ்ரீகுருப்யோ நமஹ. ஹரி ஓம். சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்தேவ சபதோ பிம்ப சந்நிதௌ. ஸ்ரீகுருப்யோ நமஹ. ஷோடசி நோடுத்தா இது. அதரல்லி முதலனைய பிரகரண பந்தக பிரகரண. பந்தக பிரகரணவன்ன ನಿನ್ನೆ ಚೂರು ನೋಡಿದು. ಜೀವ, ದೇವ, ಜಡ ಈ ಮೂರರಲ್ಲಿ ಭಗವಂತನ ಎರಡು ರೂಪದ ಪರಿಚಯ. ಜೀವನ ಉದ್ಧಾರಕ್ಕಾಗಿ ಭಗವಂತನ ಚಿಂತನ, ಭಗವಂತನ ಎರಡು ರೂಪದ ಪರಿಚಯ ಮಾಡಿಕೊಡ್ತಾ ಬಂದು. ಒಂದು ಮೂಲ ರೂಪ ನಾರಾಯಣ ರೂಪವೇ ನಿಂತಿದೆ. ಅದರಿಂದನೇ ಎಲ್ಲಾ ಅವತಾರ ರೂಪಗಳು ಹೊರಬರುತ್ತೆ, ಪ್ರಳಯ ಕಾಲದಲ್ಲಿ ಅಲ್ಲೇ ಸೇರಿಬಿಡುತ್ತೆ. ಮೂಲ ರೂಪ ಮಾತ್ರ ಯಾವಾಗಲೂ ಒಂದೇ ಥರ ಇರುತ್ತೆ. ಹಾಗೆ ಎಲ್ಲ ಜೀವರಾಶಿಗಳ ಒಳಗೆ ಅನಾದಿ ಕಾಲದಿಂದ ಭಗವಂತ, ಅನಾದಿ ಕಾಲ ದೇವರಿದ್ದ ಕಾಲದಿಂದ ಜೀವರಿದ್ದೇ ಇದ್ದಾರೆ. ಜೀವರನ್ನ ಯಾರು ಹುಟ್ಟಾಕಲಿಲ್ಲ. ದೇವರಿಗೆ ಹೇಗೆ ಹುಟ್ಟಿಲ್ಲವೋ ಜೀವರಿಗೂ ಹುಟ್ಟಿಲ್ಲ. ಅಂಥ ಜೀವನಲ್ಲಿ ಭಗವಂತ ಅನಾದಿ ಕಾಲದಿಂದ ಒಂದು ರೂಪದಿಂದ ಇದ್ದಾನೆ. ಅದನ್ನೇ ಬಿಂಬರೂಪ ಅಂತ ಕರೀತಾರೆ. ಆ ಬಿಂಬರೂಪದ ಜ್ಞಾನದಿಂದಲೇನೆ ಮೋಕ್ಷ. ಅಂದರೆ ನಮಗೆ ನೀತ ಗುರುಗಳು ಅಂತ ಬರ್ತಾರೆ. ಈ ಸಾಧನ ನಡೀತಾ ನಡೀತಾ ಇದ್ರೆ ಸಾಧನ ಎರಡು ರೀತಿ. ಆ ಒಳಗಿರತಕ್ಕಂಥ ಬಿಂಬನನ್ನೇ, ಅಂದರೆ ನಮಗಾಗಿ ಮೀಸಲಾದ ಭಗವದ್ ರೂಪ, ಅದು ನಮಗಾಗಿ ಮೀಸಲಾದ ಭಗವದ್ ರೂಪ. ಆ ರೂಪದ ಚಿಂತನೆಯ ಮೂಲಕ ಮಿಕ್ಕ ರೂಪಗಳ ಚಿಂತನೆ, ಅದು ನಾವು ನಿತ್ಯ ಮಾಡುತ್ತಾ ಬರಬೇಕು. ಅದು ಹೇಗೆ ಅಂದರೆ ಬಿಂಬನ ಚಿಂತನ ಅಂಬುದು ಯಾವಾಗಲೂ ಮಾಡಬೇಕಾಗಿದ್ದೆ, ಇವಾಗ ಮಾಡಬೇಕು, ನೀತ ಗುರುಗಳು ಬಂದ ಮೇಲೂ ಮಾಡಬೇಕು. ನೀತ ಗುರುಗಳು ಅಂತ ಬರುತ್ತಾರೆ. ನೀತ ಗುರುಗಳು ಅಂದರೆ ನಿಯತ ನೀತ. ನಮಗೆ ಗುರುಗಳು ಬರ್ತಾರೆ, ಪ್ರತ್ಯೇಕ ಭಗವಂತ ನಮಗಾಗಿ ಕಳಿಸ್ತಾನೆ. ಅವರು ಬಂದು ನಮ್ಮ ಹೃದಯದಲ್ಲಿ ಭಗವಂತ ಹೇಗಿದ್ದಾನೆ, ಯಾವ ರೂಪದಿಂದಿದ್ದಾನೆ, ಹೇಗೆ ತನ್ನ ಒಳ್ಳೆ ಒಳ್ಳೆ ಗುಣಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ, ಅದೆಲ್ಲದರ ಪರಿಚಯ ಅವರು ಮಾಡಿಕೊಡುತ್ತಾರೆ. ಅವಾಗ ಉಪಾಸನಾ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಬಿಂಬನ ಚಿಂತನ ಮಾಡ್ತಾ ಇರ್ತೀವಿ. ಅವಾಗ ನಮಗೆ ಬಿಂಬನ ರೂಪ ಪರಿಚಯ ಇರಲ್ಲ. ಬಿಂಬ ಅಂದ್ರೇನು, ಯಾವ ರೂಪ ಇರುತ್ತೆ ಅಂತ ಮತ್ತು ಪ್ರಶ್ನೆ ನಿಮಗೆ. ಅದಕ್ಕೆ ನಮ್ಮ ಸ್ವರೂಪ ದೇಹ ಯಾವ ಆಕಾರದಲ್ಲಿರುತ್ತೋ ಆ ಆಕಾರದಲ್ಲೇ ಭಗವದ್ ರೂಪ ಇರುತ್ತೆ. ಸ್ವರೂಪ ದೇಹ ಯಾವ ಆಕಾರದಲ್ಲಿರುತ್ತೆ ಅಂತ ಮತ್ತು ಪ್ರಶ್ನೆ. 84 ಲಕ್ಷ ಯೋನಿಗಳು ಅಂದರೆ ಶರೀರದ ಬ್ರ್ಯಾಂಡ್, 84 ಲಕ್ಷ ಶರೀರದ ಆ ಬ್ರ್ಯಾಂಡ್ ಏನಿದೆ ಅದರಲ್ಲಿ ಬಗೆ ಯಾವೊಂದು ನಮ್ದಾಗಿರಬಹುದು? ಕತ್ತೆ ಆಗಿರಬಹುದು, ಕೋಳಿ ಆಗಿರಬಹುದು, ಕಾಗೆ ಆಗಿರಬಹುದು. ನ್ಯಾಚುರಲ್ಲಿ ಒಳಗೆ ಸ್ವರೂಪ ದೇಹ ಅಂತಹ ಕಾಲಕ್ಕೆ ಅದು ಹೀಗೆ ಅಂತ ನಮಗೆ ಗೊತ್ತಿಲ್ಲ. ತಿಳ್ಕೊಳ್ಳೋ ರೀತಿ ಹೇಗೆ ಅಂದ್ರೆ ಅದಕ್ಕೆ ಹೇಳುತ್ತಾರೆ. ಹಿಂದೆ ಒಂದು ವಿಜಯದಾಸರ ಕಾಲದ ಕಥ. ವಿಜಯದಾಸರು, ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಮೋಸ್ಟ್ಲಿ ಎಲ್ಲರು ಮಂತ್ರಾಲಯಕ್ಕೆ ಹೋದಂಗಿದ್ದವರಿದ್ದಾರ? ಇರ್ಬೋದೇನು ಗೊತ್ತಿಲ್ಲ. ಮಂತ್ರಾಲಯದ ಹತ್ತಿರ ಆದೋನಿಗೆ ಹೋಗಿದ್ದೀರಾ? ಆದೋನಿಗೆ ಹೋಗ್ಲಿಲ್ಲ. ಹೋಗಿದ್ದೀರಾ? ಹೋಗಿದ್ದೀರಾ? ಹಾ ಹಾ. ಅಲ್ಲಿ ಆದೋನಿಗೆ ಹೋದರೆ ಅದು ರಾಘವೇಂದ್ರ ಸ್ವಾಮಿಗಳು ತಿರುಗಾಡಿದ ಜಾಗ, ವ್ಯಾಸರಾಜರು ತಿರುಗಾಡಿದ ಜಾಗ. ವ್ಯಾಸರಾಜರು ಒಂದು ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ, ಮಂಗರಾಯನ ಗುಡಿ ಅಂತಲ್ಲಿದೆ ಆದೋನಿಯಲ್ಲಿ. ನೋಡಲೇ ಇಲ್ವಾ ನೀವು? ಯಾರು ನೋಡದಂಗಿದ್ದವರು ಇಮ್ಮಿರಟ ಹೋಗ್ಬನ್ನಿ, ಯಾಕಂದ್ರೆ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ ನಾವು. ಅದರಿಂದ ದೊಡ್ಡ ಜಾಗ, ಅನೇಕ ಜ್ಞಾನಿಗಳು ರಾಯರು ಓಡಾಡಿದ ಜಾಗ, ದಿವಾನ ವೆಂಕಣ್ಣನಿಗೆ ಅನುಗ್ರಹ ಮಾಡಿದ ಜಾಗ. ವೆಂಕಣ್ಣಲ್ಲೇ ಆದೋನಿ ನವಾಬ್ ಅಂತ ಕೆಲಸ ಮಾಡಿದ್ದು. ಹಾಗೆ ವಿಜಯದಾಸರು ಅಲ್ಲಿ ಓಡಾಡಿದ ಜಾಗ. ವಿಜಯದಾಸರು ಆ ಮಂಗರಾಯನ ಗುಡಿ ಅಂತಿದೆ, ಅಲ್ಲಿ ಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಜಾಗ. ಅಲ್ಲಿ ವಿಜಯರಾಯರ ಕಟ್ಟೆ ಅಂತ ಇನ್ನೊಂದಿದೆ, ಅಲ್ಲಿ ವೇಣುಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಜಾಗ. ಅಷ್ಟಲ್ಲದೆ ಅಲ್ಲಿ ರಘುಪ್ರೇಮ ತೀರ್ಥರು ಅಂತ ಮಹಾನುಭಾವರ ವೃಂದಾವನ ಇದೆ, ಅಲ್ಲಿ ರಾಮದೇವರ ದೇವಸ್ಥಾನ ಅಲ್ಲೆಲ್ಲ ಇದೆ. ಕೋಡ್ಲಿಮಠದ ಸ್ವಾಮಿ ಮಹಾಜ್ಞಾನಿಗಳು, ಒಳ್ಳೆ ಸಾಧನೆ ಮಾಡಿದವರು, ಈಗಲೂ ಮಾತಾಡುವ ಸ್ವಾಮಿಗಳು. ವೃಂದಾವನದಲ್ಲಿ ಇದ್ದಾರೆ ಅಂತ ಹೆಸರಷ್ಟೇ ಹೊರತು ಅಲ್ಲಿಗೆ ಹೋದರೆ ಅಷ್ಟು ಇಮ್ಮಿಡಿಯೇಟ್ ರಿಯಾಕ್ಷನ್ ಇರುತ್ತೆ ಸೇವಾ ಮಾಡಿದವರಿಗೆ. ಅಂಥ ಒಳ್ಳೆ ದೊಡ್ಡವರು, ಜ್ಞಾನಿಗಳ ಸನ್ನಿಧಾನ ಅಲ್ಲಿದೆ. ಸರಿ, ಅಲ್ಲಿ ವೇಣುಗೋಪಾಲದಾಸರಿಗೆ ಅನುಗ್ರಹ ಮಾಡಬೇಕು ಅಂತ ವಿಜಯರಾಯರು ಅಲ್ಲಿ ವಾಸ ಮಾಡಿಕೊಂಡಿದ್ರು. ಅಂಥ ಕಾಲಕ್ಕೆ ಒಂದು ಸಲ ಬೀದಿಯಲ್ಲಿ ಶಿಷ್ಯರ ಜೊತೆಗೆ ಹೋಗ್ತಾ, ಯಾಯವಾರಕ್ಕೆ ಹೋಗುತ್ತಾ, ಒಬ್ಬ ಬ್ರಾಹ್ಮಣ ಒಂದು ಮನೆಯಲ್ಲಿ ಪುರಾಣ ಪ್ರವಚನ ಮಾಡುತ್ತಿದ್ದ. ಅದನ್ನು ಕೇಳಿ ವಿಜಯದಾಸರು ಶಿಷ್ಯರ ಜೊತೆಗೆ ಗಟ್ಟಿಯಾಗಿ ಒಂದು ಮಾತು ಹೇಳಿದರು. ಏನಂತ, ಕಾಗೆ ಪುರಾಣ ನಡೀತಾ ಇದೆ ನೋಡು. ಆವಾಗ ಬ್ರಾಹ್ಮಣನಿಗೆ ಕೇಳಿಸ್ತ ಮಾತು, ಕಾಗೆ ಪುರಾಣ ಅಂದ್ರೆ ಅರ್ಥ ಏನು? ಅರ್ಥ ಇಲ್ಲದ ಪುರಾಣ ಅಂತ, ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ ಮೇಲ್ನೋಟಕ್ಕೆ. ಅದ ಬ್ರಾಹ್ಮಣನ ಕೇಳಿಸಿತು, ವಿಜಯರಾಯರಂದ್ರೆ ಗೌರವ, ಅದಕ್ಕೆ ಏಕಾಂತದಲ್ಲಿ ಬಂದ, ಕಾಲಿಗೆ ಬಿದ್ದ. ಸ್ವಾಮಿ, ಅಷ್ಟು ತಪ್ಪಿತ್ತೇ ನಾನು ಹೇಳಿದ್ದು, ತಪ್ಪುತ್ತಿದ್ದಿ, ದಯಮಾಡಿ ಅನುಗ್ರಹ ಮಾಡಿ ಅಂದರೆ, ಇಲ್ಲಯ್ಯ ನೀನು ಹೇಳಿದ ಪುರಾಣ ಚೆನ್ನಾಗಿತ್ತು, ನಿನ್ನ ಸ್ವರೂಪಕ್ಕಾಗಿ ಅದಕ್ಕೆ ಕಾಗಿ ಪುರಾಣ ಆಗ್ತಾ ಇದೆ ಅಂತ ಹೇಳಿದೆ. ಈ ತರ ಸ್ವರೂಪ ಹಿಡಿದು ಹೇಳುವಂತಹ ಗುರುಗಳು ಸಿಕ್ಕಾಗ ಬಿಂಬನ ಉಪಾಸನ ಶುರುವಾಗುತ್ತೆ. ಆಚಾರ್ಯರು ಹೇಳ್ತಾರೆ, ನೀತ ಗುರುಗಳು ಸಿಕ್ಕ ಮೇಲೆ ಬಿಂಬನ ಉಪಾಸನ ಶುರು ಆಗಬೇಕು, ಅಷ್ಟರವರೆಗೆ ರಾಮಕೃಷ್ಣಾದಿ ರೂಪದಿಂದ ಉಪಾಸನ ಅಂತ. ಆ ಮಾತನ್ನು ನಾವು ಸ್ವಲ್ಪ ಬೇರೆ ಅರ್ಥ ಮಾಡಿಕೊಂಡ್ಬಿಡ್ತೇವೆ. ಏನಂತ ಅಂದ್ರೆ, ನೀತ ಗುರುಗಳು ಸಿಕ್ಕ ಮೇಲೆ ಬಿಂಬನ ಪರಿಚಯ, ನೀತ ಗುರುಗಳು ಸಿಗೋ ಪರ್ಯಂತ ಬಿಂಬ ಎಂಬ ಶಬ್ದವೇ ಇಲ್ಲ. ಏನದೆ ಅಂದ್ರೆ, ಬರೀ ರಾಮ ಕೃಷ್ಣ ಅಂತ, ತ್ರೇತಾಯುಗದ ರಾಮಚಂದ್ರ, ದ್ವಾಪರ ಯುಗದ ಕೃಷ್ಣ, ಇವರನ್ನೇ ಚಿಂತನೆ ಮಾಡುತ್ತಾ ಇರಬೇಕು ಅಂತ ನಮಗೆ ಕಲ್ಪನೆ ಬಂದೀತು. ಆಚಾರ್ಯರ ಮಾತಿಗೆ ಅದು ಅರ್ಥ ಅಲ್ಲ ಎಂಬುದನ್ನ ಚೆನ್ನಾಗಿ ತೋರ್ತಾರೆ. ಏನು ಅಂದ್ರೆ, ನೀತ ಗುರುಗಳು ಇವಾಗ ಸಿಗಲಿಲ್ಲ, ನೀತ ಗುರುಗಳು ಸಿಗ್ತಾ ಇಲ್ಲ, ಬರೋ ಕಾಲಕ್ಕೆ ಬರ್ತಾರೆ. ಅಷ್ಟರವರೆಗೆ ರಾಮಕೃಷ್ಣರನ್ನೇ ನೆನೆಯಬೇಕು ಅಂತಾದರೆ, ನಿತ್ಯವೂ ದೇವರ ಪೆಟ್ಟಿಗೆ ತೆಗೆದು ಅಲ್ಲಿ ರಾಮದೇವರು ಯಾವುದೋ ಒಂದು ಪ್ರತಿಮಾ ಇದ್ದರೆ ಆವಾಹನೆ ಮಾಡಬೇಕಾದರೆ, ಯಾವ ದೇವರ ಮೂರ್ತಿಯನ್ನ ಆವಾಹನೆ ಮಾಡುವುದು ಅಂದರೆ, ಬಿಂಬಮೂರ್ತೆ ನೀನು ಬಾ ಅಂತ ಕರೆಯೋದಷ್ಟೇ. ಅದೆಲ್ಲರೂ ಮಾಡುವ ಆವಾಹನೆ ಹೌದೇನ್ರಿ? ರಾಮದೇವರ ಮೂರ್ತಿ ಇದೆ ಅಂತ ಹೇಳಿ ತ್ರೇತಾಯುಗದ ರಾಮಚಂದ್ರ ಬಾರಯ್ಯ ಅಂತ ಕರೆಯಲ್ಲ, ಯಾರೂ ಕರೆಯಲ್ಲ. ಇನ್ಯಾರನ್ನ ಕರೆಯುವುದು? ಬಿಂಬನನ್ನೇ ಕರೆಯುವುದು. ಇಟ್ಟದ್ದೆದುರಿಗೆ ರಾಮದೇವರ ಮೂರ್ತಿ, ಬಿಂಬನನ್ನ ಕರೀತಾ ಇದ್ದೇವೆ, ಅವನನ್ನೇ ಚಿಂತನೆ ಮಾಡುತ್ತಾ ಇದ್ದೇವೆ. ಇನ್ನ ಅವನು ಹೇಗಿರ್ತಾನೆ, ಅವನ ಗುಣ ಏನು, ಯಾವುದು ಗೊತ್ತಿಲ್ಲ. ಅದಕ್ಕೆ ಎದುರಿಗೆ ರಾಮನ ಪ್ರತಿಮೆ ಇಟ್ಟು ಅದರೊಳಗೆ ಬಿಂಬನನ್ನು ತುಂಬೋದು. ನೀರಿದೆ, ತಂಬಿಗೆಯಲ್ಲಿ ಹಾಕಿದರೆ ತಂಬಿಗೆ ಆಕಾರ, ಥಾಲಿಯಲ್ಲಿ ಹಾಕಿದರೆ ಥಾಲಿ ಆಕಾರ. ಇವಾಗ ನಾವೇನ್ ಮಾಡ್ತಾ ಇದ್ವಿ? ಬಿಂಬನ ರೂಪ ಗೊತ್ತಿಲ್ಲ, ಆದ್ದರಿಂದ ರಾಮನ ಪ್ರತಿಮೆಯಲ್ಲಿ ಬಿಂಬನನ್ನ ಚಿಂತನೆ ಮಾಡಿದರೆ ಬಿಂಬ ರಾಮನ ಆಕೃತಿಯಲ್ಲಿ ಬಿಂಬ ಬರುತ್ತಾನೆ, ಆ ಬಿಂಬನನ್ನು ಚಿಂತನೆ ಮಾಡುವುದು. ಇದೇ ಹೇಳ್ತಾರೆ, ನೀತ ಗುರುಗಳು ಬಂದ ಮೇಲೆ ಬಿಂಬನ ರೂಪ ಗುಣಗಳು ಗೊತ್ತಾದ ಮೇಲೆ ಆ ಉಪಾಸನ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ರಾಮಕೃಷ್ಣಾದಿ ರೂಪೇಣ ಅಂತ ಶಬ್ದ ಹಾಕ್ತಾರೆ. ಅಂದರೆ ರಾಮಕೃಷ್ಣಾದಿ ರೂಪದಿಂದ ಬಿಂಬನನ್ನೇ ಚಿಂತನೆ ಮಾಡುವುದು. ನೋಡಿದ್ರ ಅನಿಕಮಂಜರ್ ನೋಡಿದಿರಾ ಏನ್ ಕೊಟ್ಟಿರ್ತಾರೆ ಅಂದ್ರೆ, ಆಯಾ ಸಾಲಿಗ್ರಾಮ ಲಕ್ಷಣ ಪ್ರಕಾರ ಆಯಾ ಮೂರ್ತಿ ಇದ್ದರೂ ಕೂಡ ಸಾಲಿಗ್ರಾಮಕ್ಕೆ ಡೈರೆಕ್ಟ್ ಆಗಿ ಅಭಿಷೇಕ ಮಾಡಬೇಡಿ, ನಿಮ್ಮ ಬಿಂಬ ಮೂರ್ತಿಯನ್ನು ಸಾಲಿಗ್ರಾಮದೊಳಗಿರುವ ದೇವರಿಗೆ ಐಕ್ಯ ಚಿಂತನೆ ಮಾಡಿಯೇ ಮಾಡಿ ಅಂತ ಆನ್ಮಿಕ ಮಂದಿರಲ್ಲಿ ಕೊಟ್ಟಿರ್ತಾರೆ ನೋಡಿ.
ಸಾಲಿಗ್ರಾಮ ಜೊತೆ ಬಿಂಬ ರೂಪ ಇದ್ದಾನೆ ಅನ್ಕೊಂಡು ಐಕ್ಯ ನಿಮ್ ಚಿಂತನೆ ಮಾಡ್ತಾ ಇಲ್ಲ,
ಮಾಡಬೇಕು. ಜೊತೆಗೆ ಯಾಕೆ ಅಲ್ಲೇ ಅವನ ಕೊಡಿಸಿದ್ರೆ ಆಯ್ತು, ಇಬ್ಬರು ಒಂದೇ ಅಲ್ಲ.
ಸಹ ಹಾಕಿಯಲ್ಲ ತದಂತ ಚಿಂತೆ ಇದ್ರಿ ಅಂತ ಹೇಳ್ತಾರೆ.
ಸಹ ಅಂದ್ರೆ ಐಕ್ಯ ಅಂತ ಅರ್ಥ. ಸಹ ಐಕ್ಯಂ ಚಿಂತೆಯೇ ಅಲ್ವಾ ಅಲ್ಲಿ ಏವ ರೂಪ ಜೊತೆ ಅಲ್ಲ. ಸಹ ಐಕ್ಯ ಚಿಂತನೆ ಮಾಡಬೇಕು. ಸಾರಿಗ್ರಾಮದಲ್ಲಿರುವ ಭಗವದ್ ರೂಪದ ಜೊತೆಗೆ ನಾವು ಐಕ್ಯ ಚಿಂತನೆ ಮಾಡಿ ಇವನು ಅವನು ಒಂದೇ ಅಂತ ತಿಳಿದು ಅಲ್ಲಿ ಅಭಿಷೇಕ ಮಾಡಬೇಕು. ಒಟ್ಟಾರೆ ನಮ್ಮ ಹೃದಯದಲ್ಲಿರುವ ದೇವರಿಗೇನೆ ಪೂಜಾ ಮಾಡಬೇಕು. ಅಮ್ಮ ನಾನು ಯಾವಕ್ಕೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ ನೀತ ಗುರುಗಳು ಬರೋ ಪರ್ಯಂತ ಬಿಂಬಾಂಬ ಶಬ್ದವೇ ಬರಬಾರದು ನಿಂಬಾಯಲ್ಲಿ ಎಂಬ ಮಾತು ಕೆಲವು ಕಡೆ ಕೇಳಿಸುತ್ತೆ. ಹೌದಾ? ಅದು ಬೇಡ. ಬಿಂಬನನ್ನೇ ರಾಮನ ಆಕಾರದಲ್ಲಿ ಚಿಂತನೆ ಮತ್ತು ಅದು ಕಲ್ಪನೆ ಸರಿಯಾಗಿ ಬರಬೇಕಲ್ಲ. ಅಲ್ಲಿ ನೋಡಿ ನೀವು ಏನ್ ಹೇಳ್ತಾ ಇದ್ದೀರಾ, ನಮ್ಮ ಬಿಂಬರೂಪಿ ಪರಮಾತ್ಮ ಕೃಷ್ಣ ಅಂತಲೇ ಚಿಂತನೆ ಮಾಡೋದು, ಆ ದ್ವಾಪರ ಯುಗದ ಕೃಷ್ಣನಿಗೆ ಅರ್ಪಣೆ ಮಾಡುವುದು ಅಂತ ಹೇಳ್ತೀರಾ? ಅಲ್ಲ. ಯಾಕೆ ಇಷ್ಟು ಗೊಂದಲ? ಇದರಲ್ಲಿ ಏನಿದು ರಹಸ್ಯ ಒಂದಿರಬೇಕಲ್ಲ ಅಂದ್ರೆ ಹೇಳ್ತಾರೆ. ಈಗ ಇದು ಹೇಳಿಬಿಡ್ತೇನೆ, ಬಿಂಬನನ್ನ ರಾಮನಾಗಿ ಚಿಂತನೆ ಮಾಡುವುದು ಅಂದ್ರೆ ಹೇಗೆ? ನಿಮ್ಮ ಬಿಂಬನ ಆಕಾರ ಯಾವುದೋ ನಿಮ್ಗೆ ಗೊತ್ತಿಲ್ಲ. ಸದ್ಯಕ್ಕೆ ವಿಜಯರಾಯರು ಹೇಳಿದಂತೆ ಕಾಗೆ ಅಂತ ಅವ್ರು ಹೇಳಿದ್ರಲ್ಲ, ಆತರ ಕಾಗೆ ಅಂದ್ಕೊಳ್ಳಿ, ಯಾವ್ದು ಬೇಕಾ ಅಂದ್ಕೊಳ್ಳಿ. ನಿಮ್ಮ ಕೈಗೆ ಸಕ್ಕರೆ ಗೊಂಬೆಗಳು, ಕಾಗೆ ಗೊಂಬೆಗಳು ಒಂದು 100 ಕೊಟ್ಟೆ, ಅಂಟನ್ನು ಕೊಟ್ಟೆ. ಬೊಂಬೆ ಪುಡಿ ಮಾಡಬಾರದು, ಬೊಂಬೆಗಳನ್ನು ಹೇಗೆ ಬೇಕಾದ್ರೂ ಜೋಡಿಸಬಹುದು. ಜೋಡಿಸಿ ಒಂದು ರಾಮನ ಆಕಾರ ತಯಾರು ಮಾಡಿ ಅಂದೆ. ಮೇಲ್ನೋಟಕ್ಕೆ ಏನಾಯ್ತದು? ರಾಮ. ಒಳಗೆಲ್ಲ ಕಾಗೆಗಳೇ. ಹಾಗೆ ನಮ್ಮ ಬಿಂಬಮೂರ್ತಿ ಯಾವುದಿರುತ್ತೋ ಆದರಿಂದ ತಯಾರಾದ ರಾಮನ ರೂಪ ಅಲ್ಲಿ ಬಂದಿರುತ್ತೆ. ಆ ರೂಪಕ್ಕೆ ನಾವು ಬಿಂಬನಿಗೇನೆ ಪೂಜಾ. ಮತ್ತೆ ಪ್ರಶ್ನೆ ಅದು, ಬಿಂಬನಿಗೆ ಅಂತ ಯಾಕೆ? ದ್ವಾಪರ ಯುಗದ ಕೃಷ್ಣನನ್ನೇ ಯಾಕೆ ಕರಿಬಾರದು ಅಂತ ಹೇಳಿದರೆ, ಮನೆಗೆ ಬಲ್ಬ್ಸ್ ಎಲ್ಲ ಇವೆ, ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀವಿ, ಅದಕ್ಕೆ ಬೆಳಗ್ತಾ ಇವೆ. ಎಲ್ಲಿಗೆ? ಇಲ್ಲಿಂದ ಒಳಗೆ ಕೊಟ್ಟ ವೈರ್ ಇರುತ್ತೆ, ಅದಕ್ಕೆ ಇದು ಕನೆಕ್ಷನ್ ಕೊಟ್ಟಿರ್ತೀವಿ. ಆ ವೈರು ಅಲ್ಲಿಂದ ಪೋಲಿಂದ ಬಂದ ವೈರಿಗೆ ಕನೆಕ್ಷನ್ ಇರುತ್ತೆ, ಪೋಲ್ಗೆ ಮೈನ್ ವೈರಿಂದ ಕನೆಕ್ಷನ್ ಇರುತ್ತೆ. ನಾವು ನೋಡಿದ್ವು ಇಷ್ಟೆಲ್ಲ ವೈರ್ ಯಾಕೆ? ಡೈರೆಕ್ಟ್ ಆಗಿ ಬಲ್ಬಿಂದ ತಗೊಂಡು ಹೋಗಿ ವೈರು ಮನೆ ಮೇಲೆ ಹೋಗ್ತಾ ಇರತ್ತಲ್ಲ, 11 kV ವೈರ್ ಇರುತ್ತಲ್ಲ, ಅದಕ್ಕೆ ಸುತ್ತ ಹಾಕಿದ್ವಿ ಡೈರೆಕ್ಟ್ ಕನೆಕ್ಷನ್. ಏನಾಗುತ್ತೆ? ಒಂದು ಕ್ಷಣದಲ್ಲಿ ಅಲ್ಲ, ಬಲ್ಬ್ ಸುಟ್ಟೇ ಹೋಗ್ಬಿಡುತ್ತೆ, ನಾಮರೂಪದಲ್ಲಿ ಸುಟ್ಟೇ ಹೋಗ್ಬಿಡುತ್ತೆ. ಹೌದಾ? ಯಾಕೆ ಹಾಗಾಗುತ್ತೆ ಅಂದ್ರೆ ಆ ಶಕ್ತಿಯನ್ನ ತಡೆಯೋ ತಾಕತ್ತಿಲ್ಲ ಇದಕ್ಕೆ. ಹಾಗೆ ಈ ಜೀವ, ಇನ್ನೊಂದು ದೃಷ್ಟಾಂತ ಕೊಡಬೇಕಾದ್ರೆ, ಕ್ಷೀರ ಸಮುದ್ರದ ದಡ, ಅಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಗುಂಪಾಗಿ ಸೇರಿ ದೇವರ ಚಿಂತನೆ ಮಾಡ್ತಾ ಇದ್ದಾರೆ, ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರು ದರ್ಶನ ಕೊಟ್ಟರು. ದೇವರು ಒಮ್ಮೆ ದರ್ಶನ ಕೊಟ್ಟ ಕೂಡಲೇ ಆ ದೇವರ ತೀಕ್ಷ್ಣವಾದ ತೇಜಸ್ಸು ಏನು ಮಾಡಿತ್ತು ಅಂದರೆ, ಬ್ರಹ್ಮದೇವರು ಮುಂದೆ ನಿಂತರು, ಅವರಿಂದ ರುದ್ರದೇವರು ಅಷ್ಟು ತಾಕತ್ತನ್ನು ತಡೀಲಿಕ್ಕಾಗಿಲ್ಲ. ಯಾರ್ಯಾರಿಗೆ ಆ ತೇಜಸ್ಸನ್ನ ಎಷ್ಟೆಷ್ಟು ದೂರದಿಂದ ನೋಡಲಿಕ್ಕೆ ಆಗುತ್ತೋ ಅಷ್ಟು ದೂರ ಎಲ್ಲರೂ ಸರಿದ್ರು. ಬ್ರಹ್ಮದೇವರಿಗಿಂತ ದೂರ ಸರಿದ ರುದ್ರದೇವರು, ಅವರಿಗಿಂತ ಇಂದ್ರ, ಹಾಗೆ ಹಾಗೆ ಹಾಗೆ, ಅದೇ ತಾರತಮ್ಯ ಆಯಿತು. ಯಾರ್ಯಾರಿಗೆ ದೇವರನ್ನ ನೋಡೋ ತಾಕತ್ತಿರುತ್ತೋ ಅಷ್ಟು ದೂರ ಹೋದ್ರು. ಹಾಗೆ ದೇವ ರಾಮಕೃಷ್ಣಾದಿ ರೂಪದಿಂದ ಏನು ಅವತಾರ ಮಾಡಿದ್ದ, ಅವಾಗೆ ದೇವರು ತೋರಿದ ತಾಕತ್ತೇನಿದೆ, ಆತನ ಗುಣಗಳು ಶಕ್ತಿ ನಮ್ಮಂತವರು ಉಪಾಸನೆ ಮಾಡಲಿಕ್ಕೆ ಎಟಕಲ್ಲದು. ಅದು ವಾಯುದೇವರು ದೇವತೆಗಳು ಉಪಾಸನೆ ಮಾಡಲಿಕ್ಕೆ ಎಟಕುವಂತ ಅಪರೂಪದ ಮೂರ್ತಿ ಅದು. ನಾವೇನು ಮಾಡಬೇಕು ಅಂದ್ರೆ ದೇವ ಏನು ಮಾಡಿದ, ನಮಗೆ ಎಷ್ಟು ಹಿತ ಆಗುತ್ತೋ ಅಷ್ಟೇ ಶಕ್ತಿಯನ್ನ ಪ್ರಕಟ ಮಾಡಿದ ರೂಪ ನಮ್ಮ ಒಳಗಿರುವ ಬಿಂಬರೂಪ. ಅದಕ್ಕೆ ನಾವೇನು ಮಾಡಬೇಕು, ಆ ಎಲ್ಲ ರೂಪಗಳ ಚಿಂತನೆ ಮಾಡಬೇಕು ಅಂತ ಹೋಗಬೇಕಾದರೆ ಈ ರೂಪದ ಮೂಲಕ ಆ ರೂಪಕ್ಕೆ ಕನೆಕ್ಷನ್ ಕೊಡತಾ ಬರಬೇಕು. ಬಿಂಬನಿಂದ ಅಭಿನ್ನನಾದ ನಿಮ್ಮಿಷ್ಟ ತ್ರೇತಾಯುಗ ದ್ವಾಪರ ಯುಗ ಎಲ್ಲಿಗೆ ಬೇಕಾದ ಹೋಗಬಹುದು. ಇಲ್ಲದಿದ್ದರೆ ನಮಗೆ ತಡೆಯಲಿಕ್ಕಾಗದೆ ರಿವರ್ಸ್ ಎಫೆಕ್ಟ್ ಆಗಿ ಮಾಡುವ ಸಾಧನ ಎಲ್ಲ ಸ್ಥಗಿತ ಆಗಿ ಬಿಡುತ್ತೆ. ಅದಕ್ಕೆ ಬಿಂಬನನ್ನೇ ಚಿಂತನೆ ಮಾಡಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಭಗವಂತನ ವಿಶೇಷ ಆಜ್ಞೆಯೂ ಇದೆ. ಏನಂತ ಅಂದರೆ, ನಿಮ್ಮ ನಿಮ್ಮ ಒಳಗೆ ನನ್ನ ಮೂರ್ತಿ ಮೀಸಲಾಗಿದೆಯಲ್ವಾ, ಆ ಮೂರ್ತಿಯನ್ನ ಬಿಟ್ಟು ಮಿಕ್ಕ ಮೂರ್ತಿಗಳನ್ನ ಚಿಂತನೆ ಮಾಡಿದರೆ ನಾನೇ ಮೋಕ್ಷ ಕೊಡಲ್ಲ ಅಂತ ದೇವರೇ ತೃಪ್ತಿ ಮಾಡಿದೆ. ಅದು ವಿಜಯದಾಸರು ಒಂದು ಸುಳಾದಿಯಲ್ಲಿ ಸ್ಪಷ್ಟ ಹೇಳ್ತಾರೆ, ಆಚಾರ್ಯರು ಸ್ಪಷ್ಟ ಹೇಳ್ತಾರೆ. ಏನಂತ, ಸ್ವಯೋಗ್ಯ ಬಿಂಬದರ್ಶನೇನೈವ ಮುಕ್ತಿ ಅಂತ, ಅವರವರಿಗೆ ಯೋಗ್ಯವಾದ ಬಿಂಬನ ದರ್ಶನದಿಂದಲೇನೆ ಮುಕ್ತಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಅವರವರಿಗೆ ಯೋಗ್ಯವಾದ ಬಿಂಬನ ದರ್ಶನ ಅಂದಾಗ ಅಲ್ಲಿ ಮತ್ತು ಸ್ವಲ್ಪ ಗೊಂದಲ ಬರುತ್ತೆ. ಏನಂತ, ಕೆಲವರು ಅಗ್ನಿಯಲ್ಲಿ ನೋಡಿ ಮೋಕ್ಷಕ್ಕೆ ಹೋಗೋರಿದ್ದಾರೆ ಭಗವಂತನನ್ನ, ಕೆಲವರು ವಾಯುವಿನಲ್ಲಿ ಹಾಗೆ ಹಾಗೆ ಹೊರಗೆ ನೋಡೋರಿದ್ದಾರೆ, ಕೇವಲ ಹೃದಯದಲ್ಲೇ ದೇವರನ್ನ ನೋಡಬೇಕು ಅಂತಿಲ್ಲ ಅಂತ ಬರುತ್ತೆ. ಅಲ್ಲಿ ಬ್ರಹ್ಮಸೂತ್ರಗಳ ವಿಚಾರ ಬಂದಾಗ ಬರುತ್ತೆ. ಅಲ್ಲಿ ಅದನ್ನು ನೋಡಿ ನಾವು ಸಾಮಾನ್ಯ ತಿಳಿಯೋದೇನು ಅಂದರೆ, ಬಿಂಬಮೂರ್ತಿಯನ್ನೇ ಉಪಾಸನೆ ಮಾಡಬೇಕು ಅಂತಿಲ್ಲ, ಹೊರಗೆ ಯಾವ ರೂಪ ಉಪಾಸನೆ ಮಾಡಿದ್ರು ಕೂಡ ಮೋಕ್ಷ ಬರುತ್ತೆ ಅಂತ ಅರ್ಥ ಬಂದೀತು. ಅದು ಸರಿಯಲ್ಲ. ಇನ್ನೇನು ಅಂದರೆ, ನಮ್ಮ ಒಳಗಿರುವ ಬಿಂಬಮೂರ್ತಿಯನ್ನ ಕಾಣುವ ಯೋಗ್ಯತೆ ತುಂಬಾ ಬೇರೆ ಬೇರೆ ರೀತಿ ಇದೆ ಬೇರೆ ಬೇರೆ ಜನಕ್ಕೆ. ನಮ್ಮಂಥವರಿಗೆ ಹೃದಯದಲ್ಲಿ ಮಾತ್ರ ಬಿಂಬಮೂರ್ತಿಯ ದರ್ಶನ, ಕೆಲವರಿಗೆ ಹೃದಯದಲ್ಲಿ ಸೇರಿಕೊಂಡು ಹೊರಗೂ ದರ್ಶನ, ಬಿಂಬನದ್ದೇ ಹೊರಗೂ ದರ್ಶನ ಆಗುತ್ತೆ. ಅವರಿಗೆ ಕೇವಲ ಹೃದಯದಲ್ಲೇ ನೋಡಬೇಕು ಅಂತಿಲ್ಲ, ಅವರಿಗೆ ಹೊರಗೂ ನೋಡುತ್ತಾರೆ, ಬಿಂಬನನ್ನು ಹೊರಗೂ ನೋಡುತ್ತಾರೆ ಒಳಗೂ ನೋಡುತ್ತಾರೆ. ಇದನ್ನು ಹೇಳಲಿಕ್ಕೆ ಆ ಸೂತ್ರಗಳೆಲ್ಲ ಹೊರಟದೆ ನಾವದನ್ನು ಅಪಾರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ಬಿಡ್ತೀವಿ. ಏನಂತ, ಹೊರಗೆಲ್ಲ ದೇವರೂಪ ಚಿಂತನೆ ಮಾಡಬಹುದು, ಇನ್ನು ಒಳಗೆ ಬಿಂಬ ಯಾಕೆ, ಬಿಂಬನೇ ಇರಬೇಕು ಅಂತ ನಿಯಮ ಇಲ್ಲ ಅಂತ ಆ ರೀತಿ ಬಂದೀತು. ಯಾಕಂದ್ರೆ ಹೊರಗೆ ಹೆಜ್ಜೆ ಇಟ್ಟುಕೊಳ್ಳೆ ನಾನಾ ರೀತಿಯಾದ ಮಾತುಗಳು ಬರುತ್ತೆ, ಇದು ಹೇಗೆ ಅಂತ ಬರುತ್ತೆ. ಮೊದಲೇ ಕ್ಲಾರಿಫಿಕೇಶನ್ ಸಿಕ್ಬಿಟ್ರೆ ನಮ್ಮ ಹಾದಿಯಿಂದ ನಾವು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಚೆನ್ನಾಗಿರ್ತೇವೆ. ಹಾಗಾದರೆ ನಮ್ಮ ಒಳಗಿರತಕ್ಕಂಥ ಬಿಂಬ ಮೂರ್ತಿಯನ್ನು ನಾವು ಚಿಂತನೆ ಮಾಡಬೇಕಿವಾಗ. ಗುರುಗಳು ಸಿಕ್ಕ ಮೇಲೆ, ನೀತ ಗುರುಗಳು ಸಿಕ್ಕ ಮೇಲೆ ಉಪಾಸನಾ ಎಂಬುದು ಶುರು ಆಗುತ್ತೆ. ಇವಾಗ ನಾವು ಮಾಡುವ ಎಲ್ಲ ಅನುಷ್ಠಾನಗಳು ಹೃದಯದಲ್ಲಿರುವ ಭಗವಂತನಲ್ಲೇ ಗುರಿಯಿಟ್ಟು ಮಾಡಬೇಕು. ಅವಾಗ ಮತ್ತು ಪ್ರಶ್ನೆ, ತ್ರೇತಾಯುಗ ದ್ವಾಪರ ಯುಗದಲ್ಲಿ ಬಂದ ಅಥವಾ ದೇವರ ಹತ್ತವತಾರ ರೂಪಗಳ ಸ್ಮರಣೆ ನಮಗಿಲ್ಲವಾ ಅಂದರೆ, ಉಪಾಸನೆ ನಮಗಿಲ್ಲ, ಸ್ಮರಣೆ ಇದೆ. ಆ ಸ್ಮರಣೆ ಹೇಗೆ, ಬಿಂಬನಿಂದ ಅಭಿನ್ನನಾದ ರಾಮ ಹೀಗೆ ಚಿಂತನೆ ಮಾಡಿ, ಆ ರಾಮಕೃಷ್ಣಾದಿ ರೂಪಗಳ ಚಿಂತನೆಯಿಂದ ಏನು ಫಲ ಅಂದರೆ ಹೇಳ್ತಾರೆ ಷೋಡಶಿಕಾರ ಹೇಳ್ತಾರೆ, ಬಿಂಬನ ಚಿಂತನೆಯಿಂದಲೇನೆ ಮೋಕ್ಷ. ಬಿಂಬನ ಚಿಂತನೆಗೆ ಏನೇನು ವಿಘ್ನಗಳು ಬರುತ್ತೆ, ಆ ವಿಘ್ನಗಳ ನಾಶ ಆ ರೂಪಗಳು ರಾಮಕೃಷ್ಣಾದಿ ನರಸಿಂಹ ಮೊದಲಾದ ರೂಪಗಳ ಸ್ಮರಣೆಯಿಂದ ನಮಗೆ ಬಿಂಬನ ಚಿಂತನೆಗೆ ಬರತಕ್ಕಂಥ ಏನು ವಿಘ್ನಗಳಿವೆ ಅದರ ನಾಶ ಆಗುತ್ತೆ. ಅದಕ್ಕಾಗಿ ಆ ರೂಪಗಳ ಸ್ಮರಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು, ಹೃದಯದಲ್ಲಿರುವ ನಿನ್ನ ಮೂರ್ತಿಯ ಚಿಂತನೆ ನನಗೆ ಸದಾ ಕೊಡು ಹರಿ ಅಂತ ಪ್ರಾರ್ಥನೆ ಮಾಡಬೇಕು.
ಸಾಕ್ಷಾತ್ಕಾರ ಆದ್ಮೇಲೆ ಈ
ರೂಪಗಳೇನು ಯಾವುದು, ಬಿಂಬನ ಸಾಕ್ಷಾತ್ಕಾರ ಆದ ಮೇಲೆ
ರಾಮಕೃಷ್ಣಾದಿಗಳ ರೂಪಗಳನ್ನ ಧ್ಯಾನ ಮಾಡಬೇಕು. ಎಲ್ಲ ನಾಶ ಆದ್ಮೇಲೆ,
ನಾಶ ಅಂದ್ರೆ
ಒಂದು ಬೇರೆ ಕರ್ಮಗಳೆಲ್ಲ ನಾಶ ಆದ್ಮೇಲೆ,
ಸರಿ, ಜೀವನ ಜೀವನಿಗೆ ಬಿಂಬನ ಪರೋಕ್ಷ ಆಯಿತು, ಕರ್ಮಗಳ ನಾಶ ಆಯಿತು ಅಂದರೆ ಅವನಿಗಿನ್ನ ದೇವರನ್ನು ನೋಡ್ಲಿಕ್ಕೆ ಅಡ್ಡಿ ಯಾವುದೂ ಇಲ್ಲ. ಆದ ಕಾರಣ ಇವಾಗೇನು ಆ ಹೊರಗಿನ ರೂಪಗಳ ಚಿಂತನೆ ಅಡ್ಡಿಗಳ ನಾಶ ಮಾಡಲಿಕ್ಕೆ ಮಾತ್ರ ಉಪಯೋಗ ಆದ್ದರಿಂದ ಅಪರೋಕ್ಷ ಆದ ಮೇಲೆ ಆ ರೂಪಗಳ ಚಿಂತನೆ ಬೇಕಾಗಿಲ್ಲ ಅಂತಂದರೆ ಅದು ಅವರವರ ಯೋಗ್ಯತೆ ಮೇಲೆ ಹೋಗುತ್ತೆ. ಆ ರೂಪಗಳ ಚಿಂತನೆ ಮೊದಲು ಚಿಂತನೆ ಮಾಡಿದಾಗ ಅವಾಗ್ಲೂ ಯಾವಾಗ್ಲೂ ಕೂಡ ಬಿಂಬನಿಂದ ಅಭಿನ್ನ ಅಂತಲೇ ಚಿಂತನೆ ಮಾಡಬೇಕು. ಇವಾಗ್ಲೂ ನಮ್ಮ ವಿಘ್ನ ನಾಶ ಆಗಬೇಕಾದರೂ ಕೂಡ ಬಿಂಬನಿಂದ ಅಭಿನ್ನನಾದವ ಅಂತಾನೆ ರಾಮಚಂದ್ರ ಚಿಂತನೆ ಮಾಡಬೇಕು. ಆವಾಗ್ಲೂ ಕೂಡ ಹಾಗೆ ಚಿಂತನೆ ಮಾಡುವಾಗ ಅಡ್ಡಿ ತೆಗೆಯಲಿಕ್ಕೆ ಮಾತ್ರ ಉಪಯೋಗ ಅಲ್ಲ, ಆನಂದ ಕೊಡ್ಲಿಕ್ಕೂ ಉಪಯೋಗ ಆಗುತ್ತೆ. ಅಷ್ಟ್ಯಾಕೆ ಈ ಹತ್ತವತಾರದ ಪರಿಚಯ ಯಾಕಪ್ಪ ಅಂದ್ರೆ ವಿಘ್ನ ನಾಶಕ್ಕೆ ಮಾತ್ರ ಅಲ್ಲ, ನಮ್ಮೊಳಗಿರುವ ಬಿಂಬನ ತಾಕತ್ತೇ ನಮಗೆ ಗೊತ್ತಿಲ್ಲ. ಒಳಗಿದ್ದವನಷ್ಟೇ, ಆತನ ತಾಕತ್ತು ಪರಿಚಯ ಇದೆಯಾ? ಇಲ್ಲ. ಹೇಗೆ ಪರಿಚಯ ಆಗುತ್ತೆ ಅಂದ್ರೆ ಭಾಗವತ ಬಂತು. ನೋಡಿ, ಭಾಗವತ ಇಡೀ ತೆಗೆದರೆ ಮೊದಲನೆಯ ಸ್ತಂಭದಲ್ಲಿ ಪ್ರಶ್ನೆ ಬಂದದ್ದು, ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ ಏನು ಮಾಡಲಿ? ಒಂದು ಸ್ಕಂದ ಮುಗೀತಾ? ಎರಡನೇ ಸ್ಕಂದದಲ್ಲಿ ಉತ್ತರ, ನಿನ್ನ ಹೃದಯದಲ್ಲೇ ದೇವರಿದ್ದಾರೆ ಸೂಕ್ಷ್ಮ ಮೂರ್ತಿ, ಅವನನ್ನೇ ಧ್ಯಾನ ಮಾಡು ಮೋಕ್ಷ ಬರುತ್ತೆ ಅಂತ ಹೇಳಿದ್ದು. ಎರಡನೇ ಸ್ಕಂದ ಮುಗೀತು. ಇನ್ನು ಮೂರನೇ ಸ್ಕಂದದಿಂದ ಶುರು ಆಗಿದ್ದೇನು? ಅಲ್ಲಿಗೆ ಉತ್ತರ ಆಯ್ತಲ್ಲ. ಅಂದರೆ ಅಲ್ಲಿ ಪ್ರಶ್ನೆ, ನನ್ನ ಹೃದಯದಲ್ಲಿರುವ ದೇವರ ಚಿಂತನೆ ಮಾಡಿದರೆ ಮೋಕ್ಷ ಆಗುತ್ತೆ, ಸರಿ, ಅವನು ಹೇಗಿದ್ದಾನೆ, ಅವನ ತಾಕತ್ತೇನು, ಪರಿಚಯ ಇಲ್ಲಲ್ಲ ಅಂದರೆ ಅವಾಗ ಹೊರಟದ್ದೇ ಹತ್ತು ರೂಪಗಳ ಪರಿಚಯ. ಹತ್ತವತಾರಗಳಲ್ಲಿ ಭಗವಂತ ತೋರಿದ ತಾಕತ್ತು, ಆತನ ವಿಚಿತ್ರವಾಗಿರತಕ್ಕಂತಹ ವ್ಯಾಪಾರ, ಅವನ ಗುಣಗಳ ಪರಿಚಯ ಮಾಡಿ ಇಷ್ಟು ದೊಡ್ಡವ ಅಂತ ಹೇಳಿ ಹೌದಾ ಅಂತ ನಾವು ಬಾಯಿ ತೆಗೆದ್ರೆ ಅವನೇ ನಿನ್ನೊಳಗೆ ಬಿಂಬ. ಬಿಂಬನ ತಾಕತ್ತಿನ ಪರಿಚಯ ಹತ್ತವತಾರದ ಮೂಲಕ ಆಗುತ್ತೆ. ಮುಂದೇನು ಅಂದ್ರೆ ಆ ಹತ್ತವತಾರದ ಮೂಲಕ ದೇವರ ಪರಿಚಯ ಆಗುತ್ತಲ್ಲ, ಆ ಪರಿಚಯ ಆದದ್ದನ್ನ ಬಿಂಬನಲ್ಲಿ ನಾವು ಸಮನ್ವಯ ಮಾಡಬೇಕು. ಅದು ಮಾಡ್ತಾ ಇಲ್ಲ, ಹೌದಲ್ವಾ? ಭಾಗವತ ಕೇಳ್ತೀವಿ, ಕೃಷ್ಣ ಹೀಗೆ ಬಂದ, ಕೃಷ್ಣ ಹೀಗೆ ನೋಡಿಸಿದ, ಹಾಗೆ ಹೀಗೆ ಎಲ್ಲ ಕೇಳ್ತೀವಿ, ಅಲ್ಲಿಗೆ ಸಪ್ಪಿ. ಮುಂದೇನು ಮಾಡಬೇಕು ಗೊತ್ತಿಲ್ಲ. ಭಾಗವತ ಹೇಳುತ್ತೆ, ಇದು ಹೇಳಿದ ಮೇಲೆ ಕೇಳಿದ ಮೇಲೆ ಒಬ್ಬರೇ ಕೂತು ಒಳಗಿರುವ ಸ್ವಾಮಿಯನ್ನ ನೆನೆದು ನೀನೇ ಕೃಷ್ಣ, ನೀನೇ ರಾಮ, ನೀನೇ ಇಂಥ ತಾಕತ್ತು ತೋರಿದ್ದೀಯಾ ಅಂತ ಸತತ ಚಿಂತನೆ ಮಾಡುತ್ತಾ ಬಂದರೆ ನನ್ನ ಒಳಗಿರುವ ದೇವರಿಗೆ ಇಷ್ಟು ತಾಕತ್ತಿದೆ ಅಂತ ನಮಗೆ ನಂಬಿಕೆ ಬರಲಿಕ್ಕೆ ಶುರು ಆಗುತ್ತೆ. ಇವಾಗ ದೇವರು ನಮ್ಮೊಳಗಿದ್ದಾರಂತ ಹೇಳ್ತೀರಾ? ಇದ್ದಾರಲ್ವಾ? ಶ್ರೀನಿವಾಸ ದೇವರು ನೋಡಿದ್ದೀರಾ? ತಿರುಪತಿಗೆ ಹೋಗಿದ್ದೀರಾ? ಮಧ್ವಾಚಾರ್ಯ ಏನ್ ಹೇಳ್ತಾರೆ, ನಿಮ್ಮೊಳಗಿರುವ ಬಿಂಬಮೂರ್ತಿ ಶ್ರೀನಿವಾಸ ಒಂದೇ ಅಡ್ಡ ಬೇರೆನಾ? ಇಲ್ಲ, ಬೇರೆ ಆದ್ರೆ ಹೇಳಿ, ಒಂದೇನಾ? ಮತ್ತೆ ಕಷ್ಟ ಬಂದ್ರೆ ಶ್ರೀನಿವಾಸ ನೀವು ಯಾಕೆ ಮುಡುಪು ಕಟ್ಟಿರ್ತೀರಾ? ಕಷ್ಟ ಬಂದ್ರೆ ತಿರುಪತಿಗೆ ಹೋಗಿ ದರ್ಶನ ಯಾಕೆ ಮಾಡ್ಕೊಂಡು ಬರ್ತೀರಾ? ಇವನು ಅವನು ಒಂದೇ ಇದ್ದ ಕಾಲಕ್ಕೆ ಇವನ ಕಾಲೇ ಹಿಡಿಬೋದಲ್ಲ. ಅವನು ಅಂತ ಕಾಣಿಸ್ತಾನ? ಮೂರ್ತಿ ಕಾಣಿಸುತ್ತಷ್ಟೇ. ಅಂದ್ರೆ ಮೂರ್ತಿಗೋಗಿ ನಮಸ್ಕಾರ ಮಾಡ್ತೀರಾ? ಎಲ್ಲ ನಾಟಕ. ಏನು ಇಷ್ಟು ಶ್ರೀನಿವಾಸನ ಹತ್ರ ಯಾಕೆ ಹೋಗ್ತೀರಾ? ಇಷ್ಟಮ್ಮ, ಸನ್ನಿಧಾನ ಜಾಸ್ತಿ ಅಂದ್ರೆ ಇವನಕ್ಕಿಂತ ಅಲ್ಲಿ ಬರ ಜಾಸ್ತಿ ಅಂತಾನ? ಎಲ್ಲ ಒಂದೇ ಅಲ್ಲ. ವಿಜಯದಾಸರು ಹೇಳ್ತಾರಲ್ಲ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಎಲ್ಲಿ ನೋಡಿದ್ರೆ ಅಲ್ಲಿ ಇದ್ದೀಯಾ ನೀನು, ನಿನಗಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಶ್ರೀನಿವಾಸರ ಹತ್ರ ಹೋಗ್ಬೇಕಾಗಿಲ್ಲ ಅಂದ್ರೆ ಅಲ್ಲಿ ಉತ್ತರ ಕೊಡ್ತಾರೆ. ಅಲ್ಲಿ ಸ್ವಾಮಿ ಎಷ್ಟು ತಾಕತ್ತು ತೋರತಾ ಇದ್ದಾನೋ ಆ ತಾಕತ್ತನ್ನ ನಮ್ಮ ಹೃದಯದಲ್ಲಿರುವ ಸ್ವಾಮಿಯಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಒಂದು ದಿವಸ ಶ್ರೀನಿವಾಸನ ಮೇಲೆ ಎಷ್ಟು ನಂಬಿಕೆ ಇರಬೇಕೋ ಅಷ್ಟು ನಂಬಿಕೆ ಬಿಂಬನ ಮೇಲೆ ಮೂಡುತ್ತೆ. ಈಗ ಯಾಕಿಲ್ಲ? ನಮ್ಮೊಳಗಿರುವ ದೇವರು ಆ ದೇವರು ಒಂದೇ ಅಂತ ಮಧ್ವಾಚಾರ್ಯರು 37 ಗ್ರಂಥ ಬರೆದರೂ ಕೂಡ ನಮಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಪಾಪ ಕೂತಿದೆ, ಅದಕ್ಕೆ ಬರ್ತಾ ಇಲ್ಲ. ಪಾಪ ಹೇಗೆ ಹೋಗ್ಬೇಕು? ಆ ಹೊರಗಿನ ರೂಪ ಇವ ಒಂದೇ 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 ಅಂತ ನೀನೇ ನನ್ನೊಳಗಿದ್ಯಾ, ಇಷ್ಟು ತಾಕತ್ತಿದೆ, ಇಷ್ಟು ತಾಕತ್ತಿದೆ ಅಂತ ದೇವರ ಚಿಂತನೆ ಮಾಡ್ತಾ 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 ಬಂದರೆ ಅದು ಎಷ್ಟು ತೀವ್ರವಾಗಿ ಮಾಡ್ತೀವಿ ಅಷ್ಟು ಈ ಪಾಪ ಹೊರಟು ಹೋದರೆ ಆವಾಗ ಈ ದೇವರ ಮೇಲೆ ನಂಬಿಕೆ ಬರುತ್ತೆ. ಈ ದೇವರ ಮೇಲೆ ನಂಬಿಕೆ ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿಕ್ಕೆ ಏನು ಮಾಡಬೇಕು? ಆ ಹತ್ತವತಾರದ ಶ್ರೀನಿವಾಸನ ಎಲ್ಲ ಗುಣಗಳನ್ನ ಬಿಂಬನಲ್ಲಿ ಚಿಂತನೆ ಮಾಡುತ್ತಾ ಬರಬೇಕು. ಅದು ನಮ್ಮ ಟಾರ್ಗೆಟ್. ಅದು ನಾವು ಮಾಡುವುದೇ ಇಲ್ಲ. ಭಾಗವತ ಕೇಳ್ತೀವಿ, ಕೃಷ್ಣ ಬಂದ ಹೋದ ಅಂತ ಅಲ್ಲಿಗೆ ಮುಗಿಯುತ್ತೆ. ಎಂದಾದರೂ ನಾವು ಬಿಂಬನಲ್ಲಿ ಸ್ವಾಮಿ ನೀನೇನಯ್ಯ ಅಂತ ಚಿಂತನೆ ಮಾಡಿದ್ವ ಅಲ್ಲ, ಹಾಗೆ ಯಾರಾದ್ರೂ ಮಾಡಿದ್ದಾರೇನ್ರಿ ಅಂತ ಕೇಳ್ತೀರಾ? ತೆಗೀರಿ ದಾಸ ಸಾಹಿತ್ಯ, ಪ್ರತಿಯೊಂದರಲ್ಲೂ ಅದೇ ಬರುತ್ತೆ ನೋಡಿ. ದಾಸರು ಕೇಳುತ್ತಾರೆ, ಏನಯ್ಯ ನಿನಗೆ ನನ್ನ ಉದ್ಧಾರ ಮಾಡು ಅಂತ ಕೇಳುತ್ತಾರೆ. ಕೇಳಿದಾಗ ಸ್ವಾಮಿ ಹಾ ಹೂ ಅಂದ್ರೆ ಯಾಕೆ? ಪ್ರಹ್ಲಾದ ನಿನಗೇನು ಕೊಟ್ಟ, ಅಂಬರೀಷ ನಿನಗೇನು ಕೊಟ್ಟ, ನಾನೇನು ಕೊಡ್ಲಿಲ್ಲ, ನನ್ನ ಯಾಕೆ ಉದ್ಧಾರ ಮಾಡಲಿಲ್ಲ ಅಂದ್ರೆ ಚಿಂತನೆ ಏನು ಬಂತು? ಅವರನ್ನ ಉದ್ಧಾರ ಮಾಡಿದವನೇ ನನ್ನೊಳಗಿದ್ದೀಯಾ, ಅವರನ್ನ ಉದ್ಧಾರ ಮಾಡಿದ್ದೀಯಾ, ನನ್ನ ಯಾಕೆ ಮಾಡಲ್ಲ ಅಂದ್ರೆ ಅವನೇ ಇವ ಎಂಬ ಚಿಂತನೆಯಿಂದಲೇ ಆ ಪ್ರಶ್ನೆ ಬಂದದ್ದು. ನಾವು ಆ ಚಿಂತನೆ ಮಾಡಲ್ಲ, ಅದಕ್ಕೆ ಅವನೇ ಬೇರೆ ಇವನೇ ಬೇರೆ ಅಂತ ನಮ್ಮ ಪಾಡಿನ ಹೋಗ್ತಾ ಇರ್ತೀವಿ. ಹಾಗಾದರೆ ನಮ್ಮೊಳಗಿರುವ ಬಿಂಬಮೂರ್ತಿಯ ಚಿಂತನೆಯನ್ನ ಮಾಡುತ್ತಾ ಆ ಬಿಂಬಮೂರ್ತಿಯ ಚಿಂತನೆಗೆ ಅಡ್ಡಿ ಬರುವಂತಹ ಸಕಲ ಏನು ಪಾಪಗಳನ್ನ ವಿಘ್ನಗಳನ್ನ ಆ ಹೊರಗಿನ ರೂಪಗಳು ಪರಿಹಾರ ಮಾಡುತ್ತೆ. ಆದ್ದರಿಂದ ಆ ರೂಪದಿಂದ ಅಭಿನ್ನನಾದ ಬಿಂಬನನ್ನು ಚಿಂತನೆ ಮಾಡುತ್ತಾ ಬರಬೇಕು. ಹೃದಯದಲ್ಲಿ ನಿಮಗಿಷ್ಟವಾದ ಮೂರ್ತಿಯನ್ನು ನಿಲ್ಲಿಸಿ ಆ ಮೂರ್ತಿಯಲ್ಲಿ ಬಿಂಬನನ್ನ ಕೂಡಿಸಿ, ಬಿಂಬ ರಾಮ ಎರಡೂ ಒಂದೇ ಅಂತ ಚಿಂತನೆ ಮಾಡ್ತಾ ಬನ್ನಿ. ಹೀಗೆ ನಾವು ಚಿಂತನೆ ಮಾಡಬೇಕಷ್ಟೇ ಹೊರತು ಸಾಕ್ಷಾತ್ತಾಗಿ ಹೊರಗಿನ ರೂಪಗಳನ್ನೇ ಚಿಂತನೆ ಮಾಡುವ ತಾಕತ್ತು ನಮಗಿಲ್ಲ. ಅಲ್ಲಿ ಭಗವಂತ, ಇಲ್ಲಿ ಭಗವಂತ ಇದ್ದಾನೆ, ಅಲ್ಲೂ ಭಗವಂತ ಇದ್ದಾನೆ. ಅಲ್ಲಿ ದೇವ ತಾಕತ್ತು ಹೊರಗೆ ಹಾಕಿದ, ಇಲ್ಲಿ ದೇವ ತಾಕತ್ತು ಹೊರಗೆ ಹಾಕ್ತಾ ಇಲ್ಲ ಅಷ್ಟೇ. ಹಾ, ಅಲ್ಲಿ ಬಂದಾಗ ಆ ಸ್ವಾಮಿ ತೋರುವ ತಾಕತ್ತು ಪರಿಚಯ ಆದಾಗ ಅಲ್ಲಿಗೆ ನಿಲ್ಲದೆ ಆ ತಾಕತ್ತಿರುವ ದೇವರೇ ನನ್ನೊಳಗೂ ಇದ್ದಾನೆ ಅಂತ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದಾಗ ನಮ್ಮೊಳಗೆ ಪರಿಣಾಮ ಬೀರಲಿಕ್ಕೆ ಶುರು ಆಗುತ್ತೆ. ಹೀಗೆ ಮಾಡಿದವರೇ ಎಲ್ಲಾ ದಾಸರೂ ಯತಿಗಳು, ನಾವು ಮಾತ್ರ ಮಾಡ್ತಾ ಇಲ್ಲ. ಯಾಕೆ? ನಮಗೆ ಹಾಗೆ ಮಾಡಬೇಕು ಅಂತ ಯಾರು ಹೇಳ್ತಾ ಇಲ್ಲ ಅಂತೀರಾ? ಇಡೀ ಶಾಸ್ತ್ರ ಅದು ಹೇಳ್ತಾ ಇದೆ. ನಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಷ್ಟೇ. ಹಾಗಾದರೆ ಈ ಬಿಂಬರೂಪಿಯ ಪರಿಚಯವನ್ನ ಮಾಡಿಕೊಟ್ಟು ಮುಂದೆ ಹೇಳುತ್ತಾರೆ, ಅಯ್ಯ ಈ ಬಿಂಬರೂಪಿ ನಮ್ಮೊಳಗಿದ್ದಾನಲ್ಲ, ಈ ಬಿಂಬರೂಪಿಯ ಪರಿಚಯ ನಮಗೆ ಚೆನ್ನಾಗಿ ಮಾಡಿಕೊಡಿ. ಇವ ಏನು ಮಾಡುತ್ತಾ ಇದ್ದಾನೆ, ನಮಗೆ ಏನು ಮಾಡುತ್ತಾ ಇದ್ದ ಎಂಬ ಪರಿಚಯ ಆಗ್ಬೇಕಲ್ಲ. ಮಗು ಇರುತ್ತೆ, ಅವತ್ತೇ ಹುಟ್ಟಿದೆ, ಎಲ್ಲರ ಕೈಯಲ್ಲಿ ಓಡಾಡ್ತಾ ಇದೆ. ತಾಯಿ ಆದರ ತೋರ್ತಾಳೆ, ಅಭಿಮಾನ ತೋರ್ತಾಳೆ, ಅಜ್ಜಿ ಎಲ್ಲರೂ ತೋರ್ತಾರೆ. ಮೊದಲನೇ ದಿವಸ ತಾಯಿ ಮೇಲೆ ಮಗುವಿಗೆ ಅಭಿಮಾನ ಬರುತ್ತಾ? ಇವೆಲ್ಲ ಗೊತ್ತಲ್ಲ ನಿಮಗೆ, ಇಲ್ಲ. ಎಲ್ಲರ ಮುಖ ನೋಡ್ತಾ ಇರುತ್ತೆ, ಯಾರು ಯಾರು ಗೊತ್ತಲ್ಲ, ಗ್ರೀಕ್ ಅಂಡ್ ಲ್ಯಾಟಿನ್ ನೋಡ್ತಾ ಇರುತ್ತೆ, ಎಲ್ಲ ಒಂದೇ ಕಾಣ್ತಾ ಇರ್ತಾರೆ. ಆದರೆ ನೋಡಿ, ಯಾರು ಆ ಮಗುವಿಗೆ ತಾಯಿ ಅಂತ ಪರಿಚಯ ಮಾಡಿಕೊಡಲ್ಲ. ಒಂದು ವಾರದೊಳಗೇನೆ ಆ ಮಗುವಿಗೆ ಒಳಗಿಂದೇ ಪರಿಚಯ ಆಗುತ್ತೆ ನೋಡಿ. ಎಲ್ಲರೂ ತೋರೋದು ಅಭಿಮಾನವೇ, ಆದರೆ ಈ ವ್ಯಕ್ತಿ ತೋರೋ ಅಭಿಮಾನವೇ ಬೇರೆ ಎಂಬುದು ಮನಮುಟ್ಟಿ ಬರುತ್ತೆ ಆ ಮಗುವಿಗೆ. ಹೌದಲ್ಲ, ನೀವೇ ಹೇಳಿ, ಅದೇಕ್ ಸಾಧ್ಯ ಅಂದರೆ ಡಿಫರೆನ್ಸ್ ಇದೆ. ತಾಯಿ ತೋರೋ ಅಭಿಮಾನದಲ್ಲಿ ಅದೇನೋ ಡಿಫರೆನ್ಸ್ ಕೂತಿದೆ, ಅದು ಮಗುವಿಗೆ ಮಾತ್ರ ಗೊತ್ತಾಗುತ್ತೆ, ಮಿಕ್ಕವರು ಗೊತ್ತಾಗಲ್ಲ. ಹಾಗೆ ನಾವು ಕೂಡ ನಮ್ಮ ಬಿಂಬಮೂರ್ತಿಯ ಮೇಲೆ ಅಭಿಮಾನ ಬರಬೇಕಾದ್ರೆ ನಾವು ಫಸ್ಟ್ ಡೇ ಬೇಬಿ ನಿನ್ನ 70 ವರ್ಷ ಬಂದ್ರು ಯಾಕೆ? ಇನ್ನ ದೇವರ ಮೇಲೆ ಅಭಿಮಾನವೇ ಹುಟ್ಟಿಲ್ಲ. ಆ ಮಗುವಿಗೆ ವಾರದಲ್ಲೇ ಪರಿಚಯ ಆಗಿ ತಾಯಿ ಅಂದ್ರೆ ಹುಡುಕೊಂಡು ಹೋಗುತ್ತೆ, ತಾಯಿ ಇಲ್ಲದಿದ್ರೆ ಕಣ್ಣಲ್ಲಿ ನೀರು ಹಾಕುತ್ತೆ. ಯಾಕೆ? ತಾಯಿ ತೋರಿದ ಅಭಿಮಾನದ ಪರಿಚಯ ಆಗಿದೆ, ಅದಕ್ಕೆ ತಾಯಿಯನ್ನು ಒದ್ದಾಡ್ತಾ ಹೋಗ್ತಾ ಇರುತ್ತೆ. ತಾಯಿ ಇಲ್ಲದಂಗೆ ಮಿಕ್ಕೋರು ಎಷ್ಟೇ ಕರ್ಕೊಂಡು ಕೂಡ ಅಳೋದು ನಿಲ್ಲಿಸಲ್ಲ, ತಾಯಿ ಬಂದ್ರೇನೆ ನಿಲ್ಲಿಸುತ್ತೆ. ಹೌದ್ ತಾನೆ? ಮತ್ತೆ ಯಾಕಷ್ಟು ಗೊತ್ತಾಯಿತು ಅಷ್ಟು ಅಭಿಮಾನ ತಾಯಿ ಮೇಲೆ? ಯಾಕೆ ಅಂದ್ರೆ ತಾಯಿ ತೋರುವ ಅಭಿಮಾನದ ಪರಿಚಯ ಆಗಿದೆ. ಹಾಗೆ ನಮಗೂ ಕೂಡ ಇವಾಗ ಏನಾಗಿದೆ, ನಾವು ಫಸ್ಟ್ ಡೇ ಬೇಬಿನೇ, ನಮಗೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ಎಲ್ಲರ ಅಭಿಮಾನ ತೋರ್ತಾ ಇದ್ದಾರೆ. ಇದರಲ್ಲಿ ನಾವು ಇವರು ತೋರುವ ಅಭಿಮಾನಗಳಲ್ಲಿ ಗ್ರೇಡೇಷನ್ ಮಾಡುತ್ತಾ ಇವರು ಜಾಸ್ತಿ ಇವರು ಕಡಿಮೆ ಅಂತ ಅದು ಗೊತ್ತಾಗ್ತಾ ಇದೆ. ಆದರೆ ಎಲ್ಲರಿಗಿಂತ ಹೆಚ್ಚು ಅಭಿಮಾನ ತೋರತಾ ಇರೋದು ಶ್ರೀಹರಿ ಮಾತ್ರ. ಅವನು ತೋರಿದಷ್ಟು ಅಭಿಮಾನ ಯಾರೂ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅಭಿಮಾನ ತೋರುವ ಶ್ರೀಹರಿ ಇದ್ದಾನಲ್ಲ, ಅವನು ಹೀಗೆ ಅಭಿಮಾನ ತೋರತಾ ಇದ್ದಾನೆ ಎಂಬ ಪರಿಚಯ ನಮಗಾಗಲಿಲ್ಲ. ಮಗುವಿಗೆ ಆ ಪರಿಚಯ ಆಯಿತು. ದೇವರು ತೋರುವ ಅಭಿಮಾನ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ದೇವರ ಮೇಲೆ ಅಭಿಮಾನ ಹುಟ್ಟತಾನೇ ಇಲ್ಲ. ಅದಕ್ಕೆ ಎಷ್ಟು ಕಾಲ ನಾವು ಸಾಧನೆ ಮಾಡುತ್ತಾ ಇದ್ರೂ ಕೂಡ ಮೆಕ್ಯಾನಿಕಲ್ ಆಗ್ತಾ ಇರುತ್ತೆ. ಇವಾಗ ಮಗು ತಾಯಿಯನ್ನು ನೆನೆಸಿ ಅಳೋ ಕಾಲಕ್ಕೆ ಅಮ್ಮ ಅಂತ ಅಳೋ ಕಾಲಕ್ಕೆ ಸುಮ್ಮನೆ ಬರೀ ಅಮ್ಮ ಅಂತ ಅಳತ್ತ ಇಲ್ಲಲ್ಲ, ಕರಳು ಕೆತ್ತಿಕೊಂಡು ಬರುವಂತೆ ಮನಪೂರ್ವಕವಾಗಿ ಅತ್ತು ಕಣ್ಣಲ್ಲಿ ನೀರು ಸುರಿಸಿ ಎಲ್ಲ. ಅದು ಆಕ್ಷನ್ ಅಲ್ಲ, ನಿಜವಾಗಿ ಹೌದು ಆಕ್ಷನ್ ಅಂತೀರಾ? ಇಲ್ಲಲ್ಲ. ಮತ್ತೆ ಆ ಥರ ದೇವರಿಗಾಗಿ ಎಂದಾದ್ರು ಹತ್ತಿದ್ರಾ? ಅಲ್ಲ, ಹತ್ತಿದ್ರೆ ಹೇಳಿ. ಅಪ್ಪನ ಆಣೆ ಬರಲ್ಲ. ಯಾಕೆ? ಆ ದೇವರ ಅಭಿಮಾನದ ಪರಿಚಯನೇ ನಮಗಾಗಿಲ್ಲ. ಆ ಪರಿಚಯ ಮಾಡಿಕೊಡುವ ಗ್ರಂಥವೇ ಭಾಗವತ. ಆ ಪರಿಚಯ ಮಾಡುವ ಗ್ರಂಥವೇ ಷೋಡಶಿ ಅಂತ ಹೇಳುತ್ತಾರೆ. ಇದರಲ್ಲಿ ಏನ್ ಹೇಳಿದ್ದಾರೆ ಅಂದರೆ, ನಮ್ಮ ತಾಯಿಯಾದ ಭಗವಂತ ನಮಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆಂಬುದು ಪರಿಚಯ ಮಾಡಿಕೊಟ್ಟು, ಅಷ್ಟುಪಕಾರ ಇನ್ಯಾರೂ ಮಾಡುತ್ತಾ ಇಲ್ಲ, ಅಷ್ಟಭಿಮಾನ ಇನ್ಯಾರೂ ತೋರತಾ ಇಲ್ಲ ಅಂತ. ಸರಿ, ನಿಮಗಂತೂ ಎಕ್ಸಾಂಪಲ್ ಯಾವುದು ಕೊಟ್ಟೆ? ತಾಯಿ ಅಂತ ಕೊಟ್ಟೆ, ಹೌದಾ? ಎಷ್ಟರವರೆಗೂ ನಮಗೆಲ್ಲ ಅವರವರಿಗೆ ನೋಡಿಕೊಂಡ್ರು ಕೂಡ ತಾಯಿಕ್ಕಿಂತ ಮಿಗಿಲಾದ ಅಭಿಮಾನ ತೋರೋರು ಯಾರೂ ಇಲ್ಲ ಅಂತ ಡಿಕ್ಲೇರ್ ಆಗಿರುತ್ತೆ ನಿಮ್ ನಿಮಗೆ. ಆದರೆ ಆ ತಾಯಿಯೇ ದ್ವೇಷ ಮಾಡೋರು ಎಷ್ಟು ಜನಕ್ಕಿಲ್ಲ? ಆ ತಂದೆ ತಾಯಿಗಳೇ ದ್ವೇಷ ಮಾಡೋರು ಬಹಳ ಜನಕ್ಕಿದ್ದಾರೆ. ತಂದೆ ತಾಯಿಗಳೇ ಮಕ್ಕಳ ಮೇಲೆ ಏನು ಖಡ್ಗ ಮಸಿತಾ ಇರ್ತಾರೆ, ಬೇಕಾದಷ್ಟು ಜನ ಇದ್ದಾರೆ. ಅಂಥ ದುಃಖ ಪಡೋರು ಇದ್ದಾರೆ. ಮತ್ತೆ ಯಾಕ್ರಿ ತಾಯಿಯೇನಲ್ಲ ಅಂದ್ರೆ, ಇಷ್ಟೇ ಎಲ್ಲಾರೂ ಗೊಂಬೆಗಳೇ, ನಮ್ ಸುತ್ತಿರೋದೆಲ್ಲ ಗೊಂಬೆಗಳೇ. ಇದು ನಮಗೆ ಪರಿಚಯ ಆಗ್ತಾ ಇಲ್ಲ. ಯಾರು ನಮ್ಮ ಮೇಲೆ ಅಭಿಮಾನ ತೋರ್ತಾ ಇದ್ದಾರೆ, ಯಾರು ದ್ವೇಷ ಮಾಡುತ್ತಾ ಇದ್ದಾರೆ ಏನು ಎಂಬುದರ ಪರಿಚಯ ಇಲ್ಲ. ಆದ್ದರಿಂದ ಸುತ್ತು ಒದ್ದಾಡ್ತಾ ಇದ್ದೀವಿ. ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ರೆ, ನೀವು ಯಾರ ಮೇಲೂ ಅಭಿಮಾನ ತೋರಬೇಕಪ್ಪ, ನೀವು ಅಭಿಮಾನ ತೋರಬೇಕು, ಅವರಿಗೆ ನಿಮ್ಮ ಅಭಿಮಾನ ಪರಿಚಯ ಆಗಬೇಕು. ಆದರೆ ಅಲ್ಲಿ ಕಂಡೀಷನ್ ಏನಾಗಿದೆ, ನೀವು ಅವ್ರಿಗೆ ಕಾಣಬಾರದು, ನೀವು ಅವ್ರಿಗೆ ಕಾಣಬಾರದು, ಆ ಕಂಡೀಷನ್ ಇದೆ. ಅವಾಗ ನೀವೇನ್ ಮಾಡಿದ್ದೀರಿ? ಎದುರಿಗೆ ಹೋದ್ರೆ ಕಾಣಿಸ್ತೀರಾ? ಕಾಣಬಾರದು. ಅದಕ್ಕೆ ನಿಮ್ ತರನೇ ಒಂದು ರೋಬೋಟ್ ತಯಾರು ಮಾಡಿದ್ದೀರಿ. ಅದು ಹೇಗಿದೆ? ಮಿಷಿನ್ ತರ ಇಲ್ಲ, ನಿಮ್ ತರನೇ ಚರ್ಮ ಹಾಕೋದ್ರು ಎಲ್ಲ ಬಿಟ್ಟು, ಇನ್ನು ಪಕ್ಕಕ್ಕೆ ಕೆಟ್ಟರೆ ನೀವಲ್ಲ ಅಂತ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಅದರೊಳಗೆ ಏನೋ ಕಂಪ್ಯೂಟರ್ದೆಲ್ಲ ಸೆಟಪ್ ಮಾಡಿ, ಚಿಪ್ ಎಲ್ಲ ಸೆಟಪ್ ಮಾಡಿದ್ದೀರಾ? ಹೇಗೆ? ಒಂದು ವೇಳೆ ನೀವೇ ಪಕ್ಕಕ್ಕೆ ಹೋದರೆ ಎಷ್ಟು ಅವರ ಮೇಲೆ ಅಭಿಮಾನ ತೋರ್ತೀರೋ, ಎಷ್ಟು ಶೇಕ್ ಹ್ಯಾಂಡ್ ಕೊಡ್ತೀರೋ, ಏನೇನು ಮಾಡ್ತೀರೋ ಅದೆಲ್ಲ ಅದರಲ್ಲಿ ಫೀಡ್ ಮಾಡಿದ್ದೀರಾ? ರಿಮೋಟ್ ಕಂಟ್ರೋಲ್ ನಿಮ್ಮ ಹತ್ರ ಇದೆ. ಅವರೆಲ್ಲೋ ಮಾರ್ಕೆಟ್ಗೆ ಬಂದಿದ್ದಾರೆ, ನೀವು ಆ ಗೊಂಬೆಯನ್ನು ತೆಗೆದು ಕಾರಿಂದ ಹೊರಕ್ಕಿಟ್ಟು ಪ್ರೆಸ್ ಮಾಡಿದ್ದೀರಾ, ಅದು ನಡ್ಕೊಂಡು ಹೋಯ್ತು ಅವ್ರ ಹತ್ರಿಗೆ ಪರಿಚಯ ಮಾಡಿಕೊಂತು ಅವರಿಗೆ ನೀವೇ ಅಂತ. ಆ ಗೊಂಬೆ ಮೇಲೆ ಅಷ್ಟು ಅಭಿಮಾನ, ಇದು ಅವರ ಮೇಲೆ ಅಭಿಮಾನ ತೋರಿಸೋದು, ಏನು ಕಣ್ಣಲ್ಲಿ ನೀರು ಸುರಿಸೋದು ಎಲ್ಲ ಶುರು ಮಾಡಿದೆ. ಅವರು ಅದರ ಮೇಲೆ ಅಭಿಮಾನ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಏನು ಗಳಸ ಕಂಠಸ ಎಲ್ಲ ಅಷ್ಟು ಆ ಗೊಂಬೆ ಜೊತೆಗೇನೆ ಇದ್ದಾರೆ. ಏನು ಈಗಿನ ಪ್ರಕಾರ ಮೆಸೇಜ್ ಕಳಿಸೋದು ಅದು ಇದು ಎಲ್ಲ ಶುರು, ಅದು ಕಳಿಸ್ತಾ ಇದೆ ಪಾಪ. ಅದಕ್ಕೂ ಕಂಪ್ಯೂಟರ್ ಕೊಟ್ಟಿದ್ದೆ, ಸೆಲ್ಫೋನ್ ಕೊಟ್ಟಿದ್ದೀರಾ, ಕಂಪ್ಯೂಟರ್ ಅಫೆಕ್ಟ್ ಮಾಡುತ್ತೆ, ಎಲ್ಲ ಅಭಿಮಾನ ತೋರುತ್ತೆ, ಎಲ್ಲ ಮಾಡ್ತಾ ಇದೆ. ಕೊನೆಗೆ ಬೇಸರ ಆಯ್ತು. ಅಯ್ಯೋ ರಾಮ, ಇಷ್ಟು ಮಾಡಿದ್ರೆ ಅವರ ತಲೆ ಎಲ್ಲಿ ಬಂದಿದೆ? ಆ ಗೊಂಬೆನೇ ಅಭಿಮಾನ ಪಡ್ತಾ ಇದೆ ಅಂತ ಅವರ ತಲೆಯಲ್ಲಿ ಕೂತಿದೆ, ಇದು ತೆಗಿಬೇಕು ಅಂತ ನಿಮ್ ತಲೆಗೆ ಬಂತು. ಅದಕ್ಕೆ ರಿವರ್ಸ್ ಬಟನ್ ಪ್ರೆಸ್ ಮಾಡಿದ್ದೀರಾ. ಆ ಗೊಂಬೆ ಏನ್ ಮಾಡಿತು? ಇವಾಗ ಬೈಯೋದು ಹೊಡಿಯೋದು ಶುರು ಮಾಡಿತು, ಹಲ್ಲು ಕಡಿಯೋದು ಶುರು ಮಾಡಿತು. ಅವರೇನ್ ಮಾಡಿದ್ರು? ಈ ಗೊಂಬೆನೇ ದ್ವೇಷ ಮಾಡುತ್ತಾ ಇದೆ ಅಂತ ಅದರ ಮೇಲೆ ಹಲ್ಲು ಕಡಿಲಿಕ್ಕೆ ಶುರು ಮಾಡಿದ್ರು. ನಿಮ್ಗೆ ಸಾಕಾಗ್ಬಿಡ್ತು. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನೀವೇ ಆ ಗೊಂಬೆಯನ್ನು ಹಿಡ್ಕೊಂಡು ಹೋಗಿ ಅದನ್ನು ಸೀಳಿ ಒಳಗಿನ ಮಿಷಿನ್ ತೆಗೆದು ಅವ್ರ ಕೈಯಲ್ಲಿ ಇಟ್ಟು, ಕಮ್ಮಿ ಇದು ರಿಮೋಟ್ ಕಂಟ್ರೋಲ್ ಕೈಯಲ್ಲಿ ಇಟ್ಟು, ಇದಲ್ಲಯ್ಯ ನಾನು ತೋರಿದ್ದು ಅದರ ಮೂಲಕ ಅಂತ ಹೇಳಿದಾಗ, ಅವರು ಮಾರನೇ ದಿನ ಮತ್ತು ಗೊಂಬೆ ಕಾಣಿಸಿದರೆ ಇಷ್ಟು ದಿವಸ ಆ ಗೊಂಬೆ ನೋಡಿದಾಗೆಲ್ಲ ಖುಷಿಯಿಂದ ಹತ್ತಿರ ಹೋಗ್ತಾ ಇದ್ರು, ಮತ್ತ ಮಾರನೇ ದಿವಸ ಗೊಂಬೆ ಕಾಣಿಸ್ತು, ಕಾಣಿಸಿದ ಕೂಡಲೇ ಅದು ಮಾತಾಡಿಸಿದ್ರೆ ಹಿಂದಿನ ಅಭಿಮಾನ ಗೊಂಬೆ ಮೇಲೆ ಇರುತ್ತಾ? ಏನಿರುತ್ತೆ ಅದು? ಅಭಿಮಾನ ತೋರಿದ ಕೂಡಲೇ ನೆನಪಾಗುತ್ತೆ, ನೀವು ನೆನಪಾಗ್ತೀರಾ ಅಲ್ವಾ? ಇವರು ತೋರ್ತಾ ಇರೋದು, ಇವರು ತೋರ್ತಾ ಇರೋದು ಅಂತ ತಾಟ 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 ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಗೊಂಬೆ ಬಂದು ಬೈತಾ ಇದ್ರೆ ಇದೆಲ್ಲ ಅವರೇ ಏನೋ ಮಾಡಿದ್ದಾರೆ ಅಂತ. ಇಷ್ಟೇ ಭಾಗವತ, ಇನ್ನೇನಿಲ್ಲ. ನಾವೆಲ್ಲ ಗೊಂಬೆಗಳೇ, ನಮ್ಮ ಸುತ್ತ ಗೊಂಬೆಗಳು, ಒಳಗೆ ಸ್ವಾಮಿ ಕೂತಿದ್ದಾನೆ. ನಮ್ಮ ಕರ್ಮಾನುಸಾರ ಅವರಿಗೆ ಅಭಿಮಾನ ಪಡು 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 ಅಂತ ಕಮ್ಯಾಂಡ್ಸ್ ಕೊಟ್ರೆ ಕೊಡ್ತಾ ಇರ್ತಾರೆ, ಶೇಖಂಡ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಪದಾರ್ಥ ಇರ್ತಾರೆ, ಗಳಸ್ಯ ಕಂಠಸ್ಯ. ಇಲ್ಲ ಒಳಗೆ ಸ್ವಾಮಿ ಸ್ವಲ್ಪ ಸ್ವಿಚ್ ಆಫ್ ಮಾಡಿ ರಿವರ್ಸ್ ಬಟನ್ ಪ್ರೆಸ್ ಮಾಡಿದನ, ಅವರೇ ಮಾರನೇ ದಿವಸ ಬೆಳಿಗ್ಗೆ ನೋಡಿ ಎಷ್ಟು ಜನ ಇಲ್ಲ, ಇವ್ ಮುಂದಿನ ದಿವಸ ರಾತ್ರಿವರೆಗೆ ಮಾತಾಡಿರ್ತಾರೆ, ಮಾರನೇ ದಿನ ಬೆಳಿಗ್ಗೆ ಮುಖ ತಿರಿಸಿಕೊಂಡು ಹೋಗ್ತಾ ಇರ್ತಾರೆ. ಅರ್ಥವೇ ಆಗಲ್ಲ ನಮಗೆ, ಯಾಕೆ ಹೀಗೆ ಆಯಿತು ಅಂತೇಳಿ ದುಃಖ ದುಃಖ ದುಃಖ. ಇವಾಗ ಅಲ್ಲ, ಗೊತ್ತಾಯಿತು ಇವೆಲ್ಲ ಗೊಂಬೆಗಳು, ಸ್ವಾಮಿ ಒಬ್ಬನೇ ಒಳಗಿದ್ದು ಮಾಡ್ತಾ ಇದ್ದಾನೆ. ಅವನ ಅಭಿಮಾನ ಪಡು ಅಂದ್ರೆ ಪಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಇವ್ರ ಮೇಲೆ ಯಾಕೆ ಅವನ್ ನೋಡ, ಅವನಾದ್ರೂ ಯಾಕೆ ಹಂಗ್ ಮಾಡಿದ ಅಂದ್ರೆ ನನ್ನ ಕರ್ಮಾನುಸಾರ ಮಾಡಿದ. ನನ್ನ ಕರ್ಮಾನುಸಾರ ಮಾಡೋದು ಯಾಕೆ? ನನ್ನ ಒಳ್ಳೇದಾಗ್ಲಿಕ್ಕೆ. ಅವಾಗ ಯಾರೇ ಅಭಿಮಾನ ಪಟ್ರು ಹರೇ ನಿನ್ ಸಂಕಲ್ಪ ಒಳ್ಳೇದಾಯ್ತು, ಬೈದ್ರ ಇನ್ನಾ ಒಳ್ಳೇದು, ಹರೇ ನಗ್ತಾ ಹೋಗ್ತಾ ಇರ್ತೀವಿ. ಈ ಟೆನ್ಷನ್ ಇರಲ್ಲ, ಸುತ್ತು ಎಷ್ಟು ಜನ ಬಂದರೂ ಅವರ ಮೇಲೆ ಬಿದ್ದು ಮಾತಾಡಿಸೋದಿರಲ್ಲ, ಯಾರು ಬಂದರೂ ಕೂಡ ಬೈದ್ರು ಕೂಡ ಹೋಗಲ್ಲ. ಆದ್ರೆ ಒಂದಿರುತ್ತೆ, ಏನಿರುತ್ತೆ, ಇವರು ಬರೇ ಗೊಂಬೆಗಳಲ್ಲ, ನನ್ನಂತ ಚೇತನವೇ ಇವರು, ನನ್ನಂತ ಚೇತನವೇ ಸಾಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವರವರ ಕರ್ಮಕ್ಕೆ ಸಿಕ್ಕಾಕೊಂಡು ಒದ್ದಾಡತಾ ಇದ್ದಾರೆ. ಸ್ವಾಮಿ ಕೊಟ್ಟಿದ್ದಾನೆ, ಅದಕ್ಕೆ ಅವರವರು ಏನೇ ಮಾಡತಾ ಇದ್ರು ಒಳಗೆ ದೇವರನ್ನ ನೋಡಿ ಅವರವರಿಗೆ ಏನು ಬೇಕೋ, ಸಜ್ಜನರಾದವರಿಗೆ ಏನು ಕೊಡಬೇಕೋ ಕೊಟ್ಟು ಕಳಿಸೋದೇ ನಮ್ಮ ಸಾಧನ. ಅದು ಹೆಂಡತಿ ಮಕ್ಕಳಾಗಿರಬಹುದು, ಹೊರಗಿನವರಾಗಿರಬಹುದು, ಯಾರೇ ಆಗಿರಬಹುದು, ಅದಕ್ಕೆ ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ ಅಂತ ಹೇಳಿದರು. ಹೌದಾ? ಅದು ಮಾಡಲಿಕ್ಕೆ ಈ ಒಳಗೆ ಕೂತ ವ್ಯಕ್ತಿ ಈ ಗೊಂಬೆಗಳನ್ನ ಹೇಗೆ ನಡೆಸ್ತಾ ಇದ್ದಾನೆ, ಈ ಗೊಂಬೆಗಳೊಳಗಿದ್ದು ನನ್ನ ಮೇಲೆ ಅಭಿಮಾನ ಹೇಗೆ ತೋರ್ತಾ ಇದ್ದಾನೆ, ಆತ ನಿತ್ಯ ನನಗೆ ಮಾಡುವ ಉಪಕಾರ ಏನು, ಚೆನ್ನಾಗಿ ಪರಿಚಯ ಮಾಡಿಕೊಟ್ಟು ಇಷ್ಟು ಉಪಕಾರ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿದರೆ, ಅದು ಒಂದ್ಸಲ ತೋರಿದ್ರೆ ನಮ್ಗಾಗಲ್ಲ, ಪುರಾಣದಲ್ಲಿ ಕೇಳಿದಂತೆ ಇರುತ್ತೆ, ಹೊರಗೆ ಹೋದ ಕೂಡಲೇ ಮತ್ತೆ ಮರೆತೋಗ್ತು ಅಲ್ವಾ. ನಮ್ಮಲ್ಲಿ ಆ ದೊಡ್ಡ ಅಡ್ವಾಂಟೇಜ್ ಇದೆ, ಮರ್ತೋಗು, ಎಷ್ಟೋ ಸಾಧನೆ ಮಾಡಬೇಕು ಅಂತಿರುತ್ತೆ. ಮಾರನೇ ರಾತ್ರಿ ಸಂಕಲ್ಪ ಮಾಡಿರ್ತೀವಿ, ಮಾರನೇ ದಿವಸ ಎಷ್ಟಾಗಿರುತ್ತೆ ಅಂದ್ರೆ ಸಾಧನೆ ಮಾಡಬೇಕೆಂಬುದೇ ಮರ್ತೋಗ್ಬಿಟ್ಟಿರ್ತೀವಿ. ಆ ರಾತ್ರಿ ಅಯ್ಯೋ ಇದು ಮಾಡ್ಬೇಕು ಅನ್ಕೊಂಡಲ್ಲ, ಅದೇ ಹೋಯಿತು ಅಂತ. ಹಾಗಾದ್ರೆ ನಮಗೆ ಯಾವುದಾದ್ರೂ ಸತತ ನೆನಪಿರಬೇಕಾದ್ರೆ ಏನ್ ಮಾಡ್ಬೇಕು ನೀವು ಹೇಳಿ, ಏನ್ ಮಾಡ್ಬೇಕು ಹೇಳಿ. ಅದೇ ಬರ್ತಾ ಇಲ್ಲ, ಸ್ಮರಣೆ ಮಾಡ್ಬೇಕನ್ಕೊಂತ ಇದ್ದೀರಾ, ಅದೇ ಬರ್ತಾ ಇಲ್ಲ, ಮಾಡಿದ ಸ್ಮರಣೆ ಮಾಡ್ಬೇಕಂಬುದೇ ಮರ್ತೋಗ್ತಾ ಇದೆ. ಬಿಟ್ಬಿಡೋದಾದ್ರೆ ನಮ್ ಕರ್ಮಾನುಸಾರ ಬರುತ್ತೆ, ಇಲ್ಲಾಂದ್ರೆ ಬಿಟ್ಬಿಡೋಣ ಅಂತ. ಅದೇ ಎಲ್ಲ ಕಡೆ ಮಾಡಲ್ಲ ನಾವು. ಹಾ, ಮಾರನೇ ದಿನ ಬೆಳಿಗ್ಗೆ ಟ್ರೈನ್ಗೆ ಹೋಗ್ಬೇಕೋ ಫ್ಲೈಟ್ಗೆ ಹೋಗ್ಬೇಕೋ ಯಾವುದೋ ಇದೆ, ಆರೂವರೆಗೆ ಹೋಗ್ಬೇಕು, ನಿಮಗೆ ನೆನಪಿರಲ್ಲ. ಇದೇ ಸೂತ್ರನ ದೇವರ ನನ್ನ ಕರ್ಮಾನುಸಾರ ಮಾಡಿಸ್ತಾರಪ್ಪ, ಎದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಕೊಡ್ತೀರಾ, ಏನ್ ಮಾಡ್ತೀರಾ, ಅಲಾರಾಮ್ ಇಟ್ಕೊಂತೀರಾ, ಅಲ್ಲೂ ಅರಾರಾಮ್ ಬಡದು ಮಲ್ಕೊಂಬಂಗಿದ್ರೆ ಮನೆಗಿದ್ದವ್ರಿಗೆಲ್ಲ ಹೇಳ್ತೀರಾ, ಹೌದಾ ಹೇಳಿ, ಇನ್ನಾ ಸಾಕಾಗಲ್ಲ, ಇವರೆಲ್ಲ ಮಲ್ಕೊಂಡ್ರೆ ಏನ್ ಮಾಡಬೇಕು, ದೂರದಲ್ಲಿದ್ದರೂ ಫೋನ್ ಮಾಡಿ ಹೇಳ್ತೀರಾ, ನೀವು ಒಂದ್ಸಾರಿ ಫೋನ್ ಮಾಡಿ ನೆನಪು ಮಾಡಿ ಅಂತ. ಇಷ್ಟೆಲ್ಲ ಪ್ರಯತ್ನ ಮಾಡ್ತೀರಾ, ಅಷ್ಟು ಪ್ರಯತ್ನ ದೇವರದು ಮಾಡ್ಲಿಕ್ಕೆ ಮಾಡಿದ್ದೀರಾ? ಅಪ್ಪ ನಾನೇ ಮಾಡ್ಲಿಲ್ಲ. ಯಾಕೆ? ಕ್ಯಾಶುವಲ್ ಬಂದ್ರೆ ಬರಲಿ, ಬಿಟ್ರೆ ಬಿಡ್ಲಿ, ಬಂತ ಬಹಳ ಒಳ್ಳೆ ಬಂದಿರ, ನೋ ಪ್ರಾಬ್ಲಮ್, ನಾಳೆ ಬರುತ್ತೆ ನೋಡೋಣ. ಇಷ್ಟು ಈಸಿ ಟೇಕಿಂಗ್ ಅಲ್ಲ, ಅದರಿಂದ ನಾವು ಹಾಳಾಗ್ತಾ ಇದೀವಿ. ಸೀರಿಯಸ್ನೆಸ್ ಬಂದಿಲ್ಲ ನಮ್ಮಲ್ಲಿ, ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ. ಏನ್ ದಿನ ಒಂದು ಊಟ ತಿಂಡಿ ಕಾಫಿ ಟಿವಿ ಗಿವಿ ನಡೀತಾ ಇದೆ, ಒನ್ ಅವರ್ ಪ್ರವಚನಕ್ಕೆ ಹೋಗಿದ್ರೆ ಆಯ್ತು, ನೀನು ಅಬ್ರಪ್ಟ್ ನಾನು ಆಗ್ಬಿಡುತ್ತೆ ಅಂತ ಸಂಕಲ್ಪ ಅಲ್ವಾ? ಚೆನ್ನಾಗಿ ಮಾಡಬೇಕಾದ್ರೆ ಏನ್ ಮಾಡಬೇಕು? ಒಂದ್ಸಲ ನಿಮ್ ನಿಮ್ ಮನೆಗಳು ನೋಡ್ಕೊಳ್ಳಿ, ಸ್ನಾನ ಮಾಡೋ ಕಾಲಕ್ಕೆ ಯಾವ್ಯಾವ ಸಂಕಲ್ಪ ಏನ್ ಮಾಡಬೇಕು ಅಂದ್ರೆ ಏನ್ ಮಾಡಿರ್ತೀರ? ಅಲ್ಲಿ ಪೇಪರ್ ಅಲ್ಲಿ ಬರೆದು ಸ್ಟಿಕ್ಕರ್ ಹಾಕಿ, ಇಂಟ್ರೆಸ್ಟ್ ಇದೆಯಾ ನಿಮ್ಗೆ, ನೆನಪಿಲ್ಲವ? ಅದಕ್ಕೆ ಏನ್ ಮಾಡಿದ್ದೀರಿ? ಸ್ಟಿಕ್ಕರ್ ಹಾಕಿ ಗೋಡೆ ತುಂಬಾ ಅದೇ ಬರೆದು ಅದು ನೋಡಿದ ಕಾಲಕ್ಕ ತಕ್ಕಂತ ನೆನಪಾಗ್ಬೇಕು. ಅಷ್ಟು ಮಾಡಿದಿರಲ್ಲ, ಮತ್ತೆ ಇದನ್ನು ಮಾಡಬಹುದಲ್ಲ. ಆದ್ದರಿಂದ ನೆನಪು ಬರಲಿಕ್ಕೆ ಏನೇನು ಪ್ರಯತ್ನಗಳು ಬೇಕೋ ಅವೆಲ್ಲ ಬೇಕು. ಹಾಗಾದರೆ ನಮಗೆ ನೆನಪು ಮಾಡಿಕೊಡುವ ಒಬ್ಬ ವ್ಯಕ್ತಿ ಬೇಕಲ್ಲ ಮನೆಯಲ್ಲಿ, ಅವರನ್ನೇ ಗುರುಗಳು ಅಂತಾರೆ. ಗುರುಗಳು ಅಂದ್ರೆ ಯಾರು ಅಂದ್ರೆ ಮರೆತು ಹೋಗು, ಶಿಷ್ಯನ ಲಕ್ಷಣವೇ ಮರೆತು ಹೋಗುವುದು ಅಂತ ತಿಳ್ಕೊಂಡಿದ್ದು, ಶಿಷ್ಯರು ಮರೆತಾಗೆಲ್ಲ ಬೆನ್ನು ತಟ್ಟಿ ಮರತರ ಮರತರ ಮಾಡಿ ಮಾಡಿ ಅಂತ ಯಾರು ಹಿಂದೆ ಬೀಳುತ್ತಾರೋ, ನಮ್ ಸರಿ ಮಾಡಿಸ್ತಾರೋ, ಅವರನ್ನ ಗುರುಗಳು ಅಂತ ಕರೀತಾರೆ. ಅಂತ ಗುರುಗಳನ್ನು ನಾವು ಹಿಡಿತಾ ಹೋದ್ರೆ ನಮಗೆ ಚೆನ್ನಾಗಾಗುತ್ತೆ. ಅಲ್ಲ, ಅಂತ ಗುರುಗಳು ಯಾರು ಸಿಗ್ತಾರ್ರಿ? ಯಾರನ್ನ ಟಾರ್ಚ್ ಹಾಕಿ ಹುಡುಕೋಣ ಅಂದ್ರೆ ಯಾರನ್ನ ಸದ್ಯಕ್ಕೆ ಹುಡುಕ್ಬೇಡಿ. ಸದ್ಯಕ್ಕೆ ಕಟ್ಟೆಗಳಲ್ಲಿ ವೃಂದಾವನಗಳಲ್ಲಿ ಇರುವಂತಹ ಯಾರಿರ್ತಾರಲ್ಲ ಅವ್ರ ಪಾದ ಹಿಡೀರಿ, ನೀವು ಸೇಫು ಅವರು ಸೇಫು ಅಲ್ವಾ? ಬದುಕಿದವರು ಬಹಳ ಕಷ್ಟ, ಅವ್ರ ದೋಷಗಳು ಕಂಡ್ರೆ ನೀವು ದೂರ ಓಡಾಗ್ತೀರಾ, ನಿಮ್ಮಿಂದ ಕಾಟ ಬಂದ್ರೆ ಅವ್ರು ತಡ್ಕೊಳ್ಳಿಕ್ಕಾಗಲ್ಲ. ಆದ್ದರಿಂದ ಯಾರು ವೃಂದಾವನದಾಗ ಇರ್ತಾರೋ ನೀವು ನಿಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಇರಲ್ಲ, ಅವ್ರು ಸೈಲೆಂಟ್ ಆಗಿರ್ತಾರೆ. ನಿಮ್ಗೇನು ಬೇಕೋ ಸ್ವಪ್ನದಲ್ಲಿ ಎಷ್ಟು ಬೇಕೋ ಅಷ್ಟೇ ಹೇಳ್ತಾರೆ, ಮತ್ತು ನೀವು ಕೇಳಿಕೊಂಡ್ರು ಕಾಣಿಸಲ್ಲ, ಏನೂ ಇಲ್ಲ. ನಿಮ್ ಬೇಕಾದ್ರೆ ಕಾಣಿಸ್ತಾರೆ, ಹೇಳ್ತಾರೆ, ಹೋಗ್ತಾರೆ, ನೆನಪು ಮಾಡಿಕೊಡ್ತಾರೆ, ಏನು ಬೇಕೋ ಮಾಡಿಕೊಡ್ತಾರೆ. ಅಂಥವರ ಪಾದ ಹಿಡಿಯೋಣ. ಸರಿ, ಹಾಗಾದರೆ ಆ ಬಿಂಬಮೂರ್ತಿ ನಮಗೆ ಮಾಡಿದ ಉಪಕಾರ ಏನು, ಹೇಗೆ ಮಾಡಿದ ಅಂದಾಗ ಅಲ್ಲಿ ಹೇಳ್ತಾರೆ, ಒಂದು ಶಬ್ದ ಬರುತ್ತಲ್ಲ ನಮಗೆ ಶಾಸ್ತ್ರದಲ್ಲಿ ಎಲ್ಲಾ ಕಡೆ, ನೀನೇ ಬಂಧನ ಮಾಡುವವ, ಬಂಧಕೋ ಭವಪಾಶಾಚ ಮೋಚಕ ಸಯೇವಹಿ. ಅವನೇ ನಮ್ಮನ್ನ ಸಂಸಾರದಲ್ಲಿ ಬಂಧನ ಮಾಡಿದ್ದು, ಬಂಧನ ಮಾಡಿದ್ದು ಅಂತ. ಅದು ಕೇಳಿದಾಗೆಲ್ಲ ಹೊಟ್ಟೆ ಉರಿತಾ ಇರುತ್ತೆ ಅಲ್ವಾ? ನಮ್ಮ ಪಾಡಿ ನಾವಿದ್ರೆ ಇಲ್ಲಿ ತಂದು ಹಾಕಿದ್ದಾಕೆ, ಕಟ್ಟ ಹಾಕಿದ್ದಾಕೆ, ಮತ್ತ ಕಾಲಿಗೆ ಬೀಳು ಅಂತ ಹೇಳೋದಾಕೆ, ಆ ಬಿದ್ದ ಮೇಲೆ ಬಿಡಿಸೋದ್ಯಾಕೆ? ನಮ್ಮ ಪಾಡಿ ನಾವು ಇಲ್ಲಿಗೆ ಬಿಡ್ಬೋದಾಗಿತ್ತಲ್ಲ, ನಮ್ಮನ್ನು ತಂದ ಕಟ್ಟ ಹಾಕಿದ, ಬಂಧನ ಯಾಕೆ ಮಾಡಿದ? ಅರ್ಥ ಆಯ್ತಾ ನಿಮ್ಗದು? ಬಂಧನ ಯಾಕೆ ಮಾಡಿದ ಅಂತ ನಿಮ್ಗೆ ಗೊತ್ತಾಯ್ತಾ? ಯಾವಾಗೂ ದೇವರ ಮೇಲೆ ಯಾಕೆ ಮಾಡಿದ ಅಂತ ಪ್ರಶ್ನೆ ಬರಲಿಲ್ವಾ? ಆನ್ಸರ್ ಸಿಕ್ಕಿದ? ಸಿಕ್ಕಿದ್ರೆ ಹೇಳಿ. ಉದ್ಧಾರ ಮಾಡ್ಲಿಕ್ಕೆ ಬಂಧನ ಯಾಕೆ ಮಾಡ್ಬೇಕ್ರಿ? ಅಲ್ಲಮ್ಮ, ನಿಮ್ ಪಾಡ್ ನೀವು ಇದ್ದೀರಾ, ನಿಮ್ ಕೈಕಾಲು ಕಟ್ಟ ಹಾಕ್ಬಿಟ್ಟು ಒಂದ್ ಕಡೆ ಕೂಡಿಸಿ ಅಯ್ಯೋ ರಾಮ ಅಂತ ಬಿಡಿಸಿದೆ, ಅದು ಉದ್ಧಾರವಾ?
ಕರ್ಮಾನ್ಸರ ಸಾಧನೆ ಮಾಡಿಸಿ ಮೋಟ್ರೆ ಕಳಿಸ್ಬೇಕು ಎಲ್ಲ ಜೀವರಾಶಿಗಳು.
ಅಲ್ಲ ರೀ,
ಸಾಧನೆ ಮಾಡಿಸ್ಬೇಕು
ಕರ್ಮ ಅಲ್ಲ, ಬಂಧನ ಮಾಡಿದ ಅಂತ ಹೇಳ್ತಾ ಇದಾರಲ್ಲ, ಆ ಬಂಧನ ಯಾಕೆ ಮಾಡಿದ?
ಅವನೊಂದು ಆಟ ಅಷ್ಟೇ.
ಅಲ್ಲ ರೀ, ಅವನ ಆಟ ಆಡ್ಲಿಕ್ಕೆ ನಮ್ಮನ್ ಸಾಯಿಸ್ಬೇಕಾ? ಎಲ್ಲಾ ದುಃಖಗಳು ಕೊಟ್ಟು ಎಲ್ಲಾ ಒದ್ದಾಡಿಸಿ ಅಲ್ಲಮ್ಮ ಇಷ್ಟು ನೀವು ಚೆನ್ನಾಗಿದ್ದೀರಾ, ನೀವು ಎಲ್ಲರನ್ನ ಕರ್ಕೊಂಡ್ ಬಂದು ಊಟ ಹಾಕೊಂಡು ನಿಮ್ ಕ್ರೀಡೆ. ಹೌದಪ್ಪ, ನೀವು ಕರ್ಕೊಂಡ್ ಬಂದಿರಿ, ಕರ್ಕೊಂಡ್ ಬಂದ್ಮೇಲೆ ಅದನ್ನು ಚಿಕ್ಕ ವ್ಯತ್ಯಾಸ. ನಿಮ್ ಕ್ರೀಡೆ ಹೇಗೆ ಅಂದ್ರೆ, ಬಂದವರಿಗೆ ಯಾವ್ದು ಇಷ್ಟ ಇಲ್ವೋ ಅದೇ ಮಾಡಾಕ್ತೀರಾ? ಬಂದಿರಾ, ಕೂಡಿಸಿದ್ದೀರಾ, ಏನು ಅವ್ರಿಗೆ ಹಾಗಲಕಾಯಿ ಇಷ್ಟ ಇಲ್ಲ ಅಂದ್ರೆ ಅದೇ ಹಾಗಲಕಾಯಿ, ಹುಳಿ ಹಾಗಲಕಾಯಿ, ಪಲ್ಯ ಹಾಗಲಕಾಯಿ, ಸಾರು ಅದೇ ಮಾಡಿದ್ದೀರಾ? ಮಾಡಿ ಅವರಿಗೆ ಹಾಕ್ತಾ ಚೂರು ತಿನ್ನಿ ಚೂರು ತಿನ್ನಿ ಅಂತ ಬಲವಂತ ಮಾಡ್ತಾ ಇದ್ದೀರಾ? ಯಾಕಮ್ಮ ಕಾಟ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾನು ಕ್ರೀಡೆ ಅಂತ ಹೇಳಿದ್ರೆ ಗೊತ್ತೇನು ಏನಂತಾರೆ? ನಿಮ್ ಕ್ರೀಡೆಗಾಗಿ ನಾವ್ಯಾಕ್ರಿ ಒದ್ದಾಡಬೇಕು ಅಂತ. ಅಲ್ರಿ, ಡೈರೆಕ್ಟ್ ಪರಿಚಯ ಮಾಡಬಹುದಲ್ಲ, ಬಂಧನ ಮಾಡಿ ಯಾಕೆ ಮಾಡಬೇಕು ಪರಿಚಯ? ಅಂದ್ರೆ ಅವ್ನು ನೆನೆಸಬೇಕು ಅಂತ ಅವನು ನಮ್ಮನ್ನು ಕಟ್ಟೆ ಹಾಕಿ ನೆನೆಸುವಂಗ್ ಮಾಡಿ ನಾನು ಬಿಡಿಸ್ತಾನ? ಇದೇನ್ ನೀ ಸ್ಯಾಡಿಸ್ಟಿಕ್ ನೇಚರ್ ಅಲ್ಲ?
ಅವನೇ ಜಾಸ್ತಿ ಮರೆ ಹೋಗ್ತೀನಿ.
ಅದೇ ಆಯ್ತಲ್ಲ, ಇವಾಗ ನಾನಿದ್ದೀನಿ, ನೀವೆಲ್ಲ ನನ್ನ ಕಾಲು ಬೀಳ್ಬೇಕು ಅಂತದೆ, ಅದಕ್ಕೆ ನಿಮ್ಮ ಕಟ್ಟೆ ಹಾಕಿ ನಾವು ಮಾಡಿದೆ, ಆ ತರ ಆಯ್ತಲ್ಲ. ಅಲ್ಲ ಅಲ್ಲ, ಕಟ್ಟೆ ಹಾಕಿ ಸಾಧನೆ ಮಾಡಿ ಬಿಡಿಸ್ತಾನೆ. ಕಟ್ಟೆ ಹಾಕಿದ್ ಯಾಕೆ ಅಂತ ಕೃಷ್ಣ ಬಂತಲ್ಲ. ನೀವೇ ಹೇಳ್ತಾರಲ್ಲ, ನೀವೇನ್ ಹೇಳ್ತೀರ ಎಲ್ಲರೂ ನೋಡಿ, ದೇವರು ಯಾಕೆ ಬಂಧನ ಮಾಡಿದಾನೋ ಗೊತ್ತಿಲ್ಲ, ಸಾಧನೆ ಮಾಡ್ತಾನೆ ಇದ್ದೀವಿ, ಸಾಧನೆ ಗುರಿಯೇ ಗೊತ್ತಿಲ್ಲ ಸಾಧನೆ ಮಾಡ್ತಾ ಇದೀವಿ. ಮತ್ತು ನಾಳೆ ವಿಶೇಷ ಸಾಧನೆ ಮಾಡ್ಲಿಕ್ಕಿದೆ, ಇಡೀ ಬೆಂಗಳೂರೆಲ್ಲ ಓ ಗದ್ದಲೋ ಗದ್ದಲ. ಯಾವುದು ಅದಕ್ಕೆ ಮಾಸ ಅಭೂಪದಾನ. ಯಾರು ಕಂಡು ಅವ್ರನ್ನ ಹಿಡ್ಕೊಂಡು ಬಂದು ಅವ್ರಿಗೆಲ್ಲ ಬಾಯಿ ತುಂಬ ಅಭೂಪ ಇಟ್ಬಿಡ್ತೀರಾ ಅಲ್ವಾ? ಸಾಧನೆ ಮಾಡಿದ್ದೇ ಮಾಡಿದ್ದು. ವ್ರತಗಳು ಎಲ್ಲಿ ನೋಡಿದ್ರು ಜಾಗಂಟೆ, ಎಲ್ಲಿ ನೋಡಿದ್ ಮಂಗಳ ತಾಳ, ಎಲ್ಲಿ ನೋಡಿದ ಸಾಧನೆ, ಗುರಿಯೇನೋ ಗೊತ್ತಿಲ್ಲ, ಏನ್ ಸಾಧನೆ ಅಲ್ವಾ? ಅದಕ್ಕೆ ಹಾಗಾದ್ರೆ ಭಗವಂತ ಬಂಧನ ಮಾಡಿದ ಎಂಬ ಶಬ್ದದ ಅರ್ಥ ಏನು? ಅವನು ಹೇಗೆ ಮಾಡಿದ, ಯಾಕೆ ಮಾಡಿದ, ಏನಿದೆ ರಹಸ್ಯ ಅಂತ ತಿಳ್ಕೊಂಡ್ರೆ, ನೀವು ಏನು ಮಾಡ್ತಾ ಇದ್ದೀರಿ ಎಂಬ ತಿಳ್ಕೊಂಡ್ರೆ ನಿಮ್ಮ ಮೇಲೆ ಅಭಿಮಾನ ಬರುತ್ತಪ್ಪ. ತಿಳ್ಕೊಂಬೋದ ರಿವರ್ಸ್ ಆಗಿ ತಿಳ್ಕೊಂಡ್ರೆ ನಿಮ್ಮ ಮೇಲೆ ಅಭಿಮಾನ ಬರುತ್ತ, ರಿವರ್ಸ್ ಆಗಿ ಕುತ್ಕೊಂಬತ್ತೆ. ಅದಕ್ಕೆ ಹೇಳಿದ್ರು ಈ ಬಾಳೆಹಣ್ಣಿದೆ, ಅದಕ್ಕೆ ಸಿಪ್ಪೆ ಇರುತ್ತಾ? ಅಂದರೆ ಬಾಳೆಹಣ್ಣು ಮೊದಲು ಬಂದು ಯಾರಾದ್ರೂ ಸಿಪ್ಪೆ ಅಂಟಿಸಿದ್ದ ತಾನಾಗಿದೆ, ತಾನಾಗಿದೆ ಅಲ್ವಾ? ಯಾರಾದ್ರೂ ಗಮ್ಮ ಹಾಕಿ ಇಲ್ಲಲ್ಲ, ಹಾಗೆ ತಾನಾಗೆ ಬಂದಿದೆ. ಈ ಅಕ್ಕಿಗೆ ಮೇಲೆ ಹೊಟ್ಟು ಅಲ್ವಾ? ಅಂದರೆ ಈ ಜೀವರಾಶಿಗೆ ನ್ಯಾಚುರಲಿ ನಮ್ಮ ಓನ್ ಪ್ರಾಪರ್ಟಿ ಒಂದಿದೆ, ಓನ್ ಪ್ರಾಪರ್ಟಿ ಯಾವುದು? ಲಿಂಗದೆ ಅನಾದಿಯಿಂದ ಇದೆ. ಅನಾದಿಯಿಂದ ಇದ್ದ ಲಿಂಗದೇಹ ಇದು ಏನು ಮಾಡ್ತಾ ಇದೆ ನಮಗೆ ಅಂದರೆ, ಸುತ್ತಾಕೊಂಡಿದೆ. ಬಾಳೆಹಣ್ಣಿಗೆ ಸಿಪ್ಪೆ ಇದೆ, ಸಿಪ್ಪೆ ಇದ್ದಷ್ಟು ಕಾಲ ಹಣ್ಣನ್ನು ತಿನ್ಲಿಕ್ಕಾಗತ್ತಾ? ನಮಗೆ ಆಗಲ್ಲ. ಸಿಪ್ಪೆ ತೆಗೆದ್ರೇನೆ ಹಣ್ಣಿನ ರುಚಿ ಗೊತ್ತಾಗುತ್ತೆ, ಹೌದ್ ತಾನೆ? ಅದೇ ನಮ್ಮ ಪರಿಸ್ಥಿತಿ. ಭಗವಂತ ನೋಡಿದ, ಈ ಸಿಪ್ಪೆ ಇರುವಷ್ಟು ಕಾಲ ಇವರಿಗೆ ತಮ್ಮ ಸುಖ ಉಣ್ಲಿಕ್ಕಾಗಲ್ಲ, ಅದಕ್ಕೆ ಈ ಸಿಪ್ಪೆ ತೆಗೀಬೇಕು ಅಂತ ನೋಡಿದ. ಅಲ್ಲಿ ಈ ಸಬ್ಜೆಕ್ಟ್ ಚೆನ್ನಾಗಿ ಅರ್ಥ ಆಯ್ತಾ? ಸಾಧನೆ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಮ ಸುತ್ತು ಲಿಂಗದೇಹ ಇದೆ, ಅದು ಹೇಗಿದೆ? ಅಡ್ಡಿ ಏನೋ ಮಾಡ್ತಾ ಇದೆ. ಎಕ್ಸಾಂಪಲ್ ಕೊಟ್ಟರೆ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಅದೇನೋ ನಾನು ಹೇಳ್ದಂಗೆ ಆಗುತ್ತೆ, ನೀವೇನೋ ಕೇಳ್ದಂಗೆ ಆಗುತ್ತೆ. ಸರಿಯಾದ ಎಕ್ಸಾಂಪಲ್ ಬೇಕಲ್ಲ, ಏನು ಕೊಡೋಣ? ಇಷ್ಟು ತೆಂಗಿನಕಾಯಿ ಇದೆ, ಮೊಟ್ಟೆಕಾಯಿ, ಅದರೊಳಗೆ ಗಿಟಕ ಆಗಿದೆ, ಲಟ 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 ಅಂತಿರುತ್ತೆ, ಅದು ಒಳಗೆ ಅಂಟಿದೆಯಾ? ಇದೆ. ಇದೆಯಾ? ಇಲ್ಲ. ಅಂಟಿದೆ ಅಂತ ಒಂದು ಕಡೆ ಇದ್ರೆ ಇದೆ, ಹೀಗೆ ತಿರುಸಿದ್ರೆ ಅಲ್ಲಿಲ್ಲ ಅಂಟು. ಅಂಟಿದೆ, ಅಂಟಿಲ್ಲ. ಆದರೆ ಒಳಗಿನ ಕೊಬ್ಬರಿಯನ್ನು ಹೊರಗೆ ಬರ್ಲಿಕ್ಕೆ ಬಿಡಲ್ಲ ಮೇಲಿನ ಸಿಪ್ಪೆ, ಹೌದ್ ತಾನೆ? ಹಾಗಿದೆ. ಹಾಗಾದರೆ ಇದನ್ನ ಬಿಡಿಸಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಸುತ್ತು ಇರುವ ಲಿಂಗದೇಹವನ್ನ ಬಿಡಿಸಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಹೇಳ್ದ ಅಂದ್ರೆ ಇನ್ನೊಂದು ದೃಷ್ಟಾಂತ ಕೂಡ ಚೆನ್ನಾಗಿರುತ್ತೆ. ಏನದು? ಇನ್ನೂ ಕೂಡ ಚೆನ್ನಾಗಿರುತ್ತೆ. ಬಟ್ಟೆ ಕಲೆ ಆಗಿದೆ, ಬಟ್ಟೆ ಕಲೆ ಆಗಿದೆ. ಯಾರೋ ಕೇಳಿದ್ರು ಬಟ್ಟೆ ಕಲೆ ಆಗಿದೆ, ಹೋಗ್ಬೇಕಾದ್ರೆ ಏನ್ ಮಾಡ್ಲಿ? ದೊಡ್ಡವ್ರನ್ನ ಅಜ್ಜಿನ ಕೇಳಿದ್ರು, ಅಜ್ಜಿ ಹೇಳಿದ್ರು ಹೋಗಿರಿ, ಹೋಗುತ್ತೆ. ಅವ್ರು ಹೋದ್ರು ಹೋಗಿದ್ರು, ಅಜ್ಜಿ ಕೇಳಿದ್ರು ಏನಾಯ್ತು? ಹರಿದೋಯ್ತು. ಒಂದು ಯಾಕೆ ಹೊಗಿ ಅಂತ ಹೇಳಿದ್ರು ಅಷ್ಟೇ ಹೊರತು ನೀರಲ್ಲಿ ಅದ್ದಿ ಹೊಗಿ ಅಂತ ಹೇಳಿಲ್ಲ ಅವರು, ಡೈರೆಕ್ಟ್ ಆಗೇ ಹೋಗ್ದು ಬಿಟ್ರು. ಅವಾಗೆ ಬಟ್ಟೆಗೆ ಅಂಟಿದ ಕಲೆ ಹೋಗ್ಲಿಲ್ಲ, ಬಟ್ಟೆ ಹರಿದು ಹೋಯಿತು, ಆ ತುಂಡು ತುಂಡಿಗೂ ಕಲೆ ಹಾಗೇ ಇತ್ತು. ಹಾಗಾದ್ರೆ ಮತ್ತು ಕೇಳಿದಾಗ ಇನ್ನೊಂದು ಕಲೆ ಬಟ್ಟೆ ಕಲೆ ಆದಾಗ ಏನ್ ಮಾಡ್ಲಿ ಅಂದ್ರೆ ನೀರಲ್ಲಿ ತೊಯಿಸಿ ಹೊಗಿ ಅಂತ ಹೇಳಿದರೆ ಆಗ ಒಗೆದಾಗ ಕಲೆ ಮಾತ್ರ ಹೋಯಿತು, ಬಟ್ಟೆ ಹಾಗೇ ಶುದ್ಧವಾಗಿ ಉಳಿಯಿತು, ಹೌದಾ? ಹಾಗಾದರೆ ನಮ್ಮ ಸ್ವರೂಪ ದೇಹದ ಸುತ್ತು ಲಿಂಗ ದೇಹ ಏನಿದೆ ಅದು ಕಲೆ. ಅದು ಹೋಗ್ಬೇಕಾದ್ರೆ ಏನು ಮಾಡಿದ? ಮಧ್ಯೆ ನೀರಿನ ಅಂಟು ಕೊಟ್ಟ ಸ್ವಾಮಿ. ಬಟ್ಟೆಗೂ ಕಲೆಗೂ ಮಧ್ಯೆ ನೀರಿನ ಅಂಟು ಕೊಟ್ಟಂತೆ ತನ್ನ ಇಚ್ಛೆಯ ಅಂಟು ಕೊಟ್ಟ, ಅಂದರೆ ಅದರ ಟಚ್ ಇದಕ್ಕೆ ಬರುವಂತೆ ಮಾಡಿದ. ಮಾಡಿ ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಒಗಿತಾ ಇದ್ದಾನೆ. ಸಂಸಾರದಲ್ಲಿ ಹಾಕಿ ಒಗೆಯೋದು ಹೇಗೆ ಒಗಿತೀರಾ? ಒಂದ್ಸಲ ಕಳಕ್ ಹಾಕ್ತೀರಾ, ಒಂದ್ಸಲ ಮೇಲಕ್ಕೆ ಎಬ್ಬಿಸ್ತೀರಾ. ಹಾಗೆ ಒಂದು ಒಳ್ಳೆ ಜನ್ಮ ಕೊಡ್ತಾನೆ, ಒಂದು ಕೆಟ್ಟ ಜನ್ಮ ಕೊಡ್ತಾನೆ. ಇದೇ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿಸ್ತಾನೆ, ಕೆಟ್ಟ ಕೆಲಸ ಮಾಡುತ್ತಾನೆ. ಹಾಗೆ ಒಗೆದು 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 ಎಲ್ಲ ಕ್ಲೀನ್ ಮಾಡಿ ಕೊನೆಗೆ ವಿರಜಾ ನದಿಯಲ್ಲಿ ಅದ್ದಿ ತೆಗೆದರೆ ಕಲೆ ಹೋಗಿ ನಾವು ಶುದ್ಧರಾಗಿ ಹೋಗ್ತೀವಿ. ಇಷ್ಟೇ. ದೇವರು ಒಗಿಲಿಕ್ಕೆ ನಮ್ಮನ್ನು ಶುದ್ಧರನ್ನ ಮಾಡಲಿಕ್ಕೆ ಮಾಡಿದ. ಅದಕ್ಕೇನು ಮಾಡಿದ? ಆ ಕಲೆಗೆ, ಬಟ್ಟೆಯ ಕಲೆಗೂ ಬಟ್ಟೆಗೂ ಮಧ್ಯೆ ನೀರಿನಿಂದ ಅಂಟು ಕೊಟ್ಟಂತೆ ನಮಗೂ ಲಿಂಗದೇಹಕ್ಕೂ ಅಂಟು ಕೊಟ್ಟ. ಅಂಟು ಕೊಟ್ಟ ಅಂದ್ರೆ ಈ ಲಿಂಗದೇಹ ನಮ್ಮ ಮೇಲೆ ಏನು ಪ್ರಭಾವ ತೋರ್ತಾ ಇದೆ ಅದು ನಮ್ಗೆ ಗೊತ್ತಾಗಬೇಕು. ಏನು ಲಿಂಗದೇಹ, ಲಿಂಗದೇಹ ಏನೋಪ್ಪ ಏನು, ನಾವು ನೋಡಿಲ್ಲ ಬಿಟ್ಟಿಲ್ಲ, ನೋಡಿದಿರಾ? ನಾನಂತೂ ನೋಡಿಲ್ಲ, ನೀವು ನೋಡಿದಿರಾ? ಕಾಣಿಸೋದೇ ಇಲ್ಲ. ಅದು ಏನು ಎಫೆಕ್ಟ್ ಕೊಡುತ್ತೋ ನಮ್ಗೆ ಗೊತ್ತಾಗುತ್ತಾ? ಗೊತ್ತಿಲ್ಲಲ್ಲ. ಅದೇನು ಎಫೆಕ್ಟ್ ಕೊಡುತ್ತೆ ಹೇಳಿ ಒಂದ್ಸಲ. ನಿಮ್ ನಿಮ್ ತಲೆಯಲ್ಲಿ ಏನು ಕೂತಿದ್ರು ಕೇಳಿದ್ಮೇಲೆ, ಲಿಂಗದೇಹ ಇದೆ ನಿಮ್ ಮೇಲೆ ಏನ್ ಎಫೆಕ್ಟ್ ತೋರುತ್ತೆ? ಇರಲಿ, ಏನ್ ಪರಿಣಾಮ?
ಮನಸ್ಸು ಎಲ್ಲಾನು ಅದರ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇದೆ. ಅದರ ಎಫೆಕ್ಟ್ ನಮ್ಗೆ ಆಗ್ತಾ ಇದೆ. 16 ಕಲೆಗಳಿಂದ ಕೂಡಿದೆ ಅದು. ಅದರಿಂದ ಮನಸ್ಸು 16 ಕೂಡಿದೆ ಅದು. ಆದ್ರೆ ನಮ್ಮ ಕರ್ಮಾನುಸಾರ ಆದ್ರೆ ಕರ್ಮಾನದು ಇದ್ದೇ ಇದೆಯಲ್ಲ ಅದರಿಂದ ನಮ್ಗೆ, ಅದ್ರ ಮೂಲಕ ನಮ್ಗೆ ಲಿಂಗದೇಹದಿಂದ ಅದು ನಮ್ಗೆ ಎಫೆಕ್ಟ್ ಆಗ್ತಾ ಇದೆ.
ಇವಾಗ ಹೇಳ, ನಾಳೆ ಹೇಳಣ್ಣ, 6:30 ಆಯ್ತಲ್ಲ. ನಾ ಇಲ್ಲಿಂದ ಹೋದ ಕೂಡಲೇ ಮರ್ತೋಗ್ತೀರ ಅನ್ಕೊಂಡೆ. ಸರಿ, ಹಾಗಾದ್ರೆ ಹೇಳ್ಬೇಕು. ಕ್ಯೂರಿಯಾಸಿಟಿ ಬಂತ? ಸರಿ, ಪರವಾಗಿಲ್ಲ. ಈ ಪುರಾಣ ಅದು ಷೋಡಶಿ ಕೇಳಿದ್ಮೇಲೆ ಕ್ಯೂರಿಯಾಸಿಟಿ ಬಂತಲ್ಲ, ಮೆಚ್ಚಬೇಕಾಗಿತ್ತು. ಇದರಲ್ಲಿ ಒಂದು ಜೋಕ್ ಇಲ್ಲ, ಏನೂ ಇಲ್ಲ. ಕ್ಯೂರಿಯಾಸಿಟಿ ಬರ್ತಾ ಇದೆ ಅಂದ್ರೆ ಆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ವಿಷ್ಣು ತೀರ್ಥರಿಗೆ ಹೋಗ್ಬೇಕು. ಅಷ್ಟು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದೆ. ಇಷ್ಟೇ, ಟ್ಯೂಬ್ ಲೈಟ್ ಇದೆ, ಅದರಿಂದ ಬೆಳಕು ಹೇಗೆ ಬರುತ್ತೆ? ಬಿಳೀ ಬೆಳಕೆ ಬರ್ತಾ ಇದೆ, ಹೌದಾ? ಇವಾಗ ನಾನೇನ್ ಮಾಡಿದೆ, ಟ್ರಾನ್ಸ್ಪರೆಂಟ್ ಯೆಲ್ಲೋ ಪೇಪರ್ ಅದಕ್ಕೆ ಹಾಕಿದೆ. ಬೇಕಾ ರೆಡ್ ತಗೊಳ್ಳಿ, ಬೇಡ ಅಂದಿದೆ. ನಾನು ಹೇಳಿದ್ರೆ ಎಲ್ಲೋ ಅಂತ ಹೇಳಿ, ಯೆಲ್ಲೋ ಪೇಪರ್ ಹಾಕಿದೆ ಅದಕ್ಕೆ. ಅದರಿಂದ ಬೆಳಕು ಹೊರಗೆ ಬರುತ್ತಾ ಇಲ್ವಾ? ಹೊರಗೆ ಬಂದೇ ಬರುತ್ತೆ. ಆ ಬಂದ ಅಲ್ಲಿಂದ ಬರೋದು ಬೆಳ್ಳಗಿದೆ. ಆ ಟ್ರಾನ್ಸ್ಪರೆಂಟ್ ಪೇಪರ್ ಇಂದ ಪಾಸ್ ಆಗೋ ಕಾಲಕ್ಕೆ ಆ ಬೆಳಕು ಹೊರಗೆ ಬಂದ್ರೆ ಅದಕ್ಕೆ ಬಣ್ಣ ಎಲ್ಲೋ ಲೈಟ್ ಬರ್ತಾ ಇರುತ್ತೆ. ಇವಾಗ ಏನಾಯಿತು, ಆ ಲೈಟ್ ವೈಟೇ ಇತ್ತು, ಬಲ್ಬ್ ಅಲ್ಲ. ಬಲ್ಬಿಂದ ಹೊರಗೆ ಬರುವಂತಹ ಕಾಂತಿಯೂ ಬೆಳ್ಳಗಿತ್ತು. ಅದರಲ್ಲಿ ಪಾಸ್ ಆದಾಗ ಅದರ ಬಣ್ಣ ಏನು, ಆ ಪೇಪರಿನ ಬಣ್ಣ ಬೆಳಕಿಗೆ ಅಂಟಿತು. ಹೇಗೆ ಅಂಟಿದೆ? ಇವಾಗ ನಾನು ಹೇಳಿದೆ ನೋಡ್ರಿ, ಆ ಬಣ್ಣ ಪೇಪರ್ದೆ, ಬೆಳಕು ಬಿಳಿ, ಅದಕ್ಕೆ ಅಂಟಿದೆ. ಎರಡು ಸಪರೇಟ್ ಮಾಡಿ ಅಂದೆ. ಅರ್ಥ ಆಯ್ತಾ? ಆಗಿಲ್ಲ, ಪೇಪರ್ ಹಾಗೆ ಕೂತಿದೆ, ಬೆಳಕು ಎಲ್ಲೋ ಬರ್ತಾ ಇದೆ ಹಳದಿ ಬಣ್ಣದ್ದು. ಆ ಬರೋ ಬೆಳಕಿನಿಂದ ಬಣ್ಣ ಬೇರೆ ಮಾಡಿ ಅಂದೆ. ಪೇಪರ್ ತೆಗಿಬಾರ್ದ್ರಿ, ಅದೇ ನಾನು ಹೇಳಿದ್ದು. ಪೇಪರ್ ತೆಗೆಯದೆ ಹೊರಗೆ ಬರುವ ಬೆಳಕನ್ನು ಹಿಡ್ಕೊಂಡು ಅದರಿಂದ ಹಳದಿ ಬಣ್ಣ ಬೇರ್ ಮಾಡಬೇಕು. ಇಲ್ಲಲ್ಲ, ಅಂದ್ರೆ ಈ ಬಣ್ಣ, ಅದರ ಬಣ್ಣ ಈ ಬೆಳಕಿಗೆ ಹೇಗೆ ಬೆರೆತಿದೆ? ಎಕ್ಸಾಂಪಲ್ ಕೊಡಬೇಕಾದ್ರೆ ಹಾಲು ನೀರು ಬೆರೆತಂತೆ ಬೆರೆತಿದೆ. ಯದ್ಯಪಿ ಬಣ್ಣ ಪೇಪರಲ್ಲಿರೋದು, ಅದು ಆ ಬೆಳಕಿಗೆ ಹೇಗೆ ಬೆರೆತಿದೆ ಅಂದ್ರೆ ಹಾಲು ನೀರು ಬೆರೆತಂತೆ ಬೆರೆತಿದೆ. ಇಷ್ಟೇ, ಲಿಂಗದೇಹ ನಮ್ಮ ಸುತ್ತೂ ಇದೆ, ನಾವು ಒಳಗೆ ಟ್ಯೂಬ್ ಲೈಟು, ಹೌದಲ್ಲ? ನಾವು ಟ್ಯೂಬ್ ಲೈಟು, ಏನ್ ಹೇಳಿದ್ರು ಬೇಗ ತಲೆಗೆ ಹೋಗಲ್ಲ. ಬೆಳಕು ಅಂದ್ರೆ ನಮ್ಮ ತಿಳುವಳಿಕೆ, ಪ್ರಕಾಶ ಆ ಲಿಂಗದೇಹದ ಮೂಲಕ ಹೊರಗೆ ಬರ್ತಾ ಇದೆ. ಲಿಂಗದೇಹದಲ್ಲಿ ಬಣ್ಣ ಕೂತಿದೆ. ಯಾವ ಬಣ್ಣ? ತ್ರಿಗುಣಗಳ ಬಣ್ಣ, ಮೂರು ಗುಣಗಳ ಬಣ್ಣ ಕೂತಿದೆ. ಆ ಬಣ್ಣ ಅಂದ್ರೆ ಏನದು? ಅದರ ಚಟುವಟಿಕೆ, ಅದರ ಆಕ್ಷನ್ ಇದರ ಮೇಲೆ ತೋರ್ತಾ ಇದೆ, ನಮ್ಮ ತಿಳುವಳಿಕೆ ಮೇಲೆ ತೋರ್ತಾ ಇದೆ. ನಮ್ಮ ತಿಳುವಳಿಕೆ ಆ ಲಿಂಗದೇಹದ ಒಳಗೆ ಫ್ರೆಶ್ ಚೆನ್ನಾಗಿದೆ, ಅದರ ಒಳಗಿಂದ ಹೀಗೆ ಹೊರಕ್ಕೆ ಬಂದ ಕೂಡಲೇ ಇದಕ್ಕೆ ಬಣ್ಣ ಎಲ್ಲ ಅಂಟಿಕೊಂಡು ಎಲ್ಲೋ ಬಣ್ಣ ತರ ಬರ್ತಾ ಇದೆ. ಅಂದ್ರೆ ಜೀವ ಲಿಂಗದೇಹ ಬಿಡಿಸಿ ಹೊರಗೆ ಕೂಡಿಸಿದರೆ, ಫ್ರಿಡ್ಜ್ ಇಟ್ಟರೆ, ಯಾವುದಾದ್ರು ಹೊಸ ಫ್ರಿಡ್ಜ್ ಬಂದಿದೆ ಮುಂದೆ ಇಟ್ಟರೆ ನಂಗೆ ಯಾಕೆ ಅಂತಾನೆ ಜೀವ. ಒಳ್ಳೆ ಟಿವಿ ನೋಡಿ, ಚೆನ್ನಾಗಿಲ್ಲ, ಇನ್ನೂ ದೊಡ್ಡದು ಬಂತು, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಹ್ಯಾಂಗರ್ ಅಂದ್ರೆ ಇನ್ನ ತೆಳ್ಳಕ್ಕೆ ಏನು ಆಲೂಗಡ್ಡಿ ಚಿಪ್ಸ್ ತರ ಇದೆ, ಆ ಥರ ಟಿವಿ ಬಂದಿದೆ. ಅದಿನ್ನ ಅಸಲು ಆ ಗಾಳಿಯಲ್ಲಿ ಇರುತ್ತೆ. ಅಳ್ಳೆ ಹಿಡಿದ್ರು ನಂಗೆ ಯಾಕೆ ಅಂತಾನೆ ಜೀವ. ಈ ಪ್ರಪಂಚದಲ್ಲಿ ಏನು ನೋಡಿಸಿದ್ರು ಬೇಡ ಬೇಡ ಅಂತ ಇರ್ತಾನೆ. ಆದರೆ ಚೂರು ಈ ಕವರ್ ಒಳಗೆ ಅವನ ತಿಳುವಳಿಕೆ ಪಾಸ್ ಆದ ಕೂಡಲೇ ಏನು ಕಂಡ್ರು ಬೇಕು ಬೇಕು ಬೇಕು. ಇದು ಬಣ್ಣ, ಲಿಂಗ ದೇಹದ ಬಣ್ಣ ಅಂದರೆ ಯಾವುದರಲ್ಲಿ ಆಸಕ್ತಿ ಬೇಡವೋ, ಯಾವುದರಿಂದ ಅದಕ್ಕೆ ಅವನಿಗೆ ಉಪಯೋಗವಿಲ್ಲವೋ ಅದರ ಮೇಲೆ ರಾಗ. ಶೋಭನವಲ್ಲದ ವಸ್ತುವಿನ ಮೇಲೆ ಶೋಭನಕರ ಬುದ್ಧಿ, ಅದು ರಾಗ ಅಂದ್ರು. ಅದು ಈ ಲಿಂಗ ದೇಹದ ಬಣ್ಣ. ಅರ್ಥ ಆಯ್ತಾ? ಇನ್ನ ಆಗಿಲ್ಲ, ಅರ್ಥ ಆಗಿದೆ. ಮೂರು ಗುಣಗಳು ಅಂತಹದ್ದೇ. ಒಂದು ನಿಮಿಷ, ನಿಮ್ಮ ಸಬ್ಜೆಕ್ಟ್ ಏನರ್ಥ ಆಗಿದೆ ಅಂತ ನಾನು ಹೇಳಿ.
ಒಂದು ನಿಮಿಷ.
ಒಳಗೆ ಜೀವರಾಶಿಗಳು ಕೂತಿದ್ದಾರೆ. ಆ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಅಂತಿದ್ದಾರೆ. ಅವರ ಸುತ್ತೆಲ್ಲ ಲಿಂಗದೇಹ ಇದೆ. ಆ ಲಿಂಗದೇಹ ಮೂರು ಜನಕ್ಕೂ ಕೂಡ ಮೂರು ಗುಣದಿಂದ ಕೂಡಿದ್ದ, ಒಂದೊಂದು ಗುಣದಿಂದ ಕೂಡಿದ್ದ. ನಿಮ್ ತಲೆಯಲ್ಲಿ ಏನಿದೆ?
ಸಾತ್ವಿಕ ರಾಶಿನೇ ತಗೊಂಡ್ರೆ
ಇವಾಗ ನೀವು ಸಾತ್ವಿಕ ಜೀವರಾಶಿ, ನಿಮ್ ಲಿಂಗದೇಹ ಎಂತಹದ್ದು? ಅಂದ್ಕೊಳ್ಳಿಕ್ಕಿಲ್ಲ, ಅದೇ ನಾನು ಹೇಳ್ತಾ ಇರೋದು. ಅಲ್ಲೇ ರಾಂಗ್ ಕಾನ್ಸೆಪ್ಟ್ ಇದೆ, ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ಸ್ವಲ್ಪ ಇರ್ತೀರಾ? ಸ್ವಲ್ಪ ಇದ್ರೆ ಹೇಳ್ತೀನಿ. ಸಾತ್ವಿಕ ಜೀವರಾಶಿಗೂ ರಾಜಸ ಜೀವರಾಶಿಗೂ ತಾಮಸ ಜೀವರಾಶಿಗೂ ಮೂವರಿಗೂ ಲಿಂಗದೇಹ ಇದೆ. ಸಾತ್ವಿಕ ಜೀವರಾಶಿಗೆ ಲಿಂಗದೇಹ ಸಾತ್ವಿಕ ಗುಣದಿಂದ ಮಾತ್ರ ಕೂಡಿರಬೇಕಂತ ನಿಯಮ ಇಲ್ಲ. ಮೂರು ಗುಣದಿಂದ ಕೂಡಿದ್ದು ಮೂವರಿಗೂ ಇದೆ. ಇದು ಅರ್ಥ ಆಯ್ತಾ? ರುಜುಗಣಸ್ಥರಿಗೆ ಮಾತ್ರ ಈ ಲಿಂಗದೇಹ ಎಫೆಕ್ಟೇ ಕೊಡಲ್ಲ, ಸುಟ್ಟ ಬಟ್ಟೆ ಎಂತಿರುತ್ತೆ ಅಂದ್ರೆ ಅರ್ಥ ಇದರ ಎಫೆಕ್ಟ್ ಇಲ್ಲ, ಅದು ಮಿಕ್ಕವರಿಗಿದೆ ಅಂತ ಅರ್ಥ. ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣದಿಂದ ಏರ್ಪಟ್ಟದ್ದೇ ಲಿಂಗದೇಹ. ಆ ಲಿಂಗದೇಹ ಮೂರೂ ಜೀವರಾಶಿಗಳಿಗೂ ಇರುತ್ತೆ.
ಸತ್ವಗುಣ ಎಲ್ಲರಿಗೂ ಜಾಸ್ತಿ ಇರುತ್ತೆ, 98% ಸತ್ವಗುಣ ಎಲ್ಲರಿಗೂ ಇರುತ್ತೆ. ರಾಜಸ ತಾಮಸಗಳಲ್ಲಿ ಮಾತ್ರ
ಹೆಂಗೆ ಡಿವೈಡ್ ಆಗುತ್ತೆ ಸರ್?
ಇಲ್ಲ ನೋಡಿ, ನಿಮಗೆ ಹೇಳಬೇಕಂದ್ರೆ ಈ ಲಿಂಗದೇಹ ಮೂರು ಈಕ್ವಲ್ ಪ್ರಪೋರ್ಷನ್ ತಯಾರಾಗಿದ್ದು, ಸತ್ವಗುಣ ರಜೋಗುಣ ಮೂರು ಬೆರತೆ ಆಗಿದ್ದು. ಸ್ಟೇಜ್ ಮೇಲೆ ಡ್ರಾಮಾನೋ ಏನೋ ಆಗ್ತಾ ಇರುತ್ತೆ, ಅವರ ಮುಂದೆ ಒಂದು ಬಣ್ಣ ಬಣ್ಣದ ಚಕ್ರ ಇಟ್ಟಿರ್ತಾರೆ, ಒಂದೇ ಲೈಟ್ ಹೋಗ್ತಾ ಇರುತ್ತೆ. ಅವರ ಮೇಲೆ ಬ್ಲೂ ಬಣ್ಣ ಬರಬೇಕಾದ್ರೆ ಬ್ಲೂ ಬಣ್ಣಕ್ಕೆ ತಿರುಗಿಸಿದಾಗ ಬ್ಲೂ ಬಣ್ಣ ಬೀಳುತ್ತೆ, ಇದಕ್ಕೆ ತಿರುಗಿಸಿದಾಗ ಆ ಬಣ್ಣ ಬೀಳುತ್ತೆ. ಆದರೆ ಒಂದೇ ಚಕ್ರ ಎಲ್ಲಾ ಬಣ್ಣಗಳ ಅದರ ಮೇಲಿದೆ. ಹಾಗೆ ಭಗವಂತ ಲಿಂಗದೇಹದಲ್ಲಿರುವ ಮೂರು ಗುಣಗಳಲ್ಲಿ ಯಾವ ನಮ್ಮ ಕರ್ಮ ಅನುಸಾರ ಯಾವ ಗುಣದಲ್ಲಿ ನಮ್ಮ ಬುದ್ಧಿ ಪಾಸ್ ಆಗಬೇಕೋ ತಿಳುವಳಿಕೆ, ಅಲ್ಲಿ ಲೈಟ್ ಕಳಿಸಿದಾಗ ಆ ಬಣ್ಣ ಅಂಟುತ್ತೆ. ಅರ್ಥ ಆಯ್ತಾ? ನಿಮ್ಮಲ್ಲಿ ಸಾತ್ವಿಕ ಬುದ್ಧಿ ಬರಬೇಕಾ, ಸತ್ವಗುಣದಲ್ಲಿ ಕಳಿಸ್ತಾನೆ, ಎಲ್ಲ ಮಿಶ್ರ ಆಗಿರುತ್ತೆ ಆಗಿರುತ್ತೆ. ನಿಮಗೆ ಸತ್ವ ಬುದ್ಧಿ ಬಂತು ಅಂತ ಹೇಳಿದ್ರೆ ಬರೀ ಸತ್ವಗುಣ ಮಾತ್ರ ಬಂತು ಅಂತಲ್ಲ, ರಜೋಗುಣ ತಮೋಗುಣ ಇರುತ್ತೆ, ಚೂರೇ ಇರುತ್ತೆ, ಮಿಶ್ರವಾಗಿರುತ್ತೆ, ಸತ್ವಗುಣ ಜಾಸ್ತಿ ಆಗಿರುತ್ತೆ. ನಿಮಗೇನೆ ರಜೋ ಬುದ್ಧಿ ಬರಬೇಕು ಅಂತಿದ್ರೆ ಸತ್ವಗುಣ ತಮೋಗುಣ ಕಡಿಮೆ ಮಾಡಿ ಇದರಲ್ಲಿ ಜಾಸ್ತಿ ಕಳಿಸ್ತಾನೆ. ಒಳಗಿನ ಕಾಂಬಿನೇಷನ್ ಅವನಿಗೆ ಗೊತ್ತು. ಇಷ್ಟೇ, ಒಳಗಿನ ಜೀವ ಸಾತ್ವಿಕ ಅಂದಷ್ಟು ಮಾತ್ರಕ್ಕೆ ಯಾವಾಗ್ಲೂ ಅವನಿಗೆ ಒಳ್ಳೆ ಕೆಲಸವೇ ಆಗಬೇಕಂತ ನಿಯಮ ಇಲ್ಲ. ಪರಮ ದರಿದ್ರನೂ ಆಗಿರಬಹುದು. ಏನು ಗುಣಗಳಲ್ಲಿ ಮಹಾಕ್ರೂರಿ ಆಗಿರಬಹುದು ಒಂದು ಜನ್ಮದಲ್ಲಿ, ಮಹಾ ಮಾಡಬಾರದ ಪಾಪಗಳೆಲ್ಲ ಮಾಡಿರಬಹುದು, ಅಜಾಮಿಲ ಮಾಡಿಲ್ವಾ? ಕಳ್ಳತನ ಮಾಡಿದ, ನಾನಾ ರೀತಿ ಮಾಡಿದ, ಮಾಡಬಾರದ ಕೆಲಸಗಳೆಲ್ಲ ಮಾಡಿದ, ಮತ್ತೆ ಯೋಗ್ಯ ಜೀವಿ ಅಲ್ವಾ ಅಜಾಮಿಲ? ಮತ್ತೆ ಬಂತು, ಸತ್ವಗುಣ ಇದ್ದವರಿಗೆ ಸತ್ವಗುಣದ್ದೇ ಲಿಂಗದೇಹ ಇದ್ದು ಸತ್ವಗುಣದ್ದೇ ಕಾರ್ಯಗಳಾಗ್ತಾ ಇದ್ರೆ ಇವರಿಗೆ ಇದೆಲ್ಲ ಎಲ್ಲಿಂದ ಬಂತು ಅಂದ್ರೆ, ಇದು ತಿಳ್ಕೊಂಡದ್ದು ರಾಂಗ್ ಕಾನ್ಸೆಪ್ಟ್ ಅಂತ ಅರ್ಥ ಆಯ್ತು ಅಲ್ವಾ? ಅದಕ್ಕೆ ನಿಮ್ ಪ್ರಶ್ನೆ ನೋಡಿದ ಕೂಡಲೇ ನಂಗೆ ನಿಮ್ದು ಬುಡ ನಂಗೆ ಅರ್ಥ ಆಯ್ತು, ಈ ತಿಳ್ಕೊಂಡಿದ್ದ ತಪ್ಪು ತಿಳ್ಕೊಂಡಿದ್ದೀರಿ. ಇಲ್ಲಮ್ಮ, ಎಲ್ಲ ಗೊತ್ತಾಗತ್ತೆ. ಅವರ ಕರ್ಮ ಅನುಸಾರ ಏನೇನು ಕೊಳಕಿರುತ್ತೋ ತೆಗಿತಾ ಬರ್ತಾನೆ.
ಬಟ್ಟೆ
ಅದು ಮತ್ತೆ ಹೇಳ್ತೇನೆ, ಕರ್ಮ ಹೇಗ್ ಬರುತ್ತೆ ಮತ್ತೆ ಹೇಳ್ತೇನೆ.
ಕರ್ಮಾನಾದಿ ಜೀವಾನಾದಿ ಭಾವಮಾತಾನಂದ್ರೆ
ಒಂದು ನಿಮಿಷ ಇದು ಮುಗಿಲಿ, ಅದು ಬರ್ತೇನೆ. ಈಗಂತೂ ಜೀವನಿಗೆ ಅವನ ತಿಳುವಳಿಕೆಯನ್ನ ಲಿಂಗದೇಹದ ಮೂಲಕ ಕಳಿಸಿದಾಗ ಸತ್ವಗುಣದಿಂದ ಪಾಸ್ ಆದರೆ ಅದು ಕಟ್ಟಿ ಹಾಕತ್ತೆ, ರಜೋಗುಣದಿಂದ ಪಾಸ್ ಹಾಕಿದ್ರೆ ಅದು ಕಟ್ಟಿ ಹಾಕತ್ತೆ, ತಮೋಗುಣದಿಂದ ಹೋದರೆ ಅದರ ಬಣ್ಣ ಬಂದು ಅದು ಕಟ್ಟಿ ಹಾಕತ್ತೆ. ಅಲ್ಲ ರೀ, ರಜೋಗುಣ ತಮೋಗುಣ ಕಟ್ಟಿ ಹಾಕ್ಲಿ, ಸತ್ವಗುಣದಿಂದ ಬಂದರೆ ಕಟ್ಟಿ ಹಾಕುತ್ತಾ ಅಂತ ಕೇಳ್ತೀರಾ? ಹೌದು, ಸತ್ವಗುಣವೂ ನಮ್ಮನ್ನ ಕಟ್ಟಿ ಹಾಕುತ್ತೆ. ಹೇಗೆ ಅಲ್ವಾ? ಸತ್ವಗುಣ ಹೇಗೆ ಕಟ್ಟಿ ಹಾಕತ್ತೆ, ರಜೋಗುಣಗೆ ಹೇಗೆ ಕಟ್ಟಿ ಹಾಕತ್ತೆ, ತಮಗುಣ ಹೇಗೆ ಕಟ್ಟಿ ಹಾಕತ್ತೆ? ಅಷ್ಟೇ ಅಲ್ಲ, ಕರ್ಮ ಅಂದ್ರೆ ಅನಾದಿ ಅಂದ್ರೆ ಏನು, ಇದೆಲ್ಲ ಪ್ರಶ್ನೆ ಇದೆಯಲ್ಲ. ಈಗ ಹೇಳಲಿಕ್ಕೆ ಆಗಲ್ಲಲ್ವಾ, ನಾಳೆ ನೋಡೋಣ. ಶ್ರೀಕೃಷ್ಣ, ನಮಸ್ತೆ. ಸ್ವಲ್ಪ ಕ್ಯೂರಿಯಾಸಿಟಿ ಹಾಗೆ ಉಳಿದ್ರೆ